ಚೇತಿ ಹರೇರಚಿತ್ಯ ಸರ್ವೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿ ಸಜ್ಜನಾ ನಿಖಿಲಗುಣಗಣ ಅರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋಸೋ ಶ್ರೀಪತಿರ್ಮಾನದೋನ ಜ್ಯೇಷ್ಠಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನವರೀಶಿವಾಲಿ ಸಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜ್ಯೇಷ್ಠಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜ್ಯೇಷ್ಠ ಸಂಖ್ಯೋರ್ ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಹರಿಕಥಾಂಸಾರದಲ್ಲಿ ಧ್ಯಾನ ಪ್ರಕ್ರಿಯಾ ಸಂಧಿ ಮಾಡ್ತಾ ಬಂದಿದ್ದೀವಿ. ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನಾವು 25 ಪದ್ಯಗಳಾಯಿತು. 26ನೇ ಪದ್ಯ ನೋಡ್ಲಿಕ್ಕೆ ಮುಂಚೆ ಇಲ್ಲಿ ಹೇಳಿರುವಂತ 22nd to 25th ಅಲ್ಲಿ ಪೂಜೆ ಅಂದ್ರೆ ಏನು, ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಅಂತೀವಿ ನಾವು, ಪೂಜೆ ಅಂದ್ರೆ ಏನು ಎಂಬುದನ್ನ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು ಅಂತ ಅನುಷ್ಠಾನ ಹೇಗೆ ಮಾಡಬೇಕು ಎಂಬುದನ್ನ ಹೇಳ್ತಾರೆ. ಹೇಗೆ ಮಾಡಬೇಕು ಅಂತ ನೋಡಿದ್ವಿ. ಅನ್ವಯ ವ್ಯತಿರೇಕ, ಅನ್ವಯ ಅಂದ್ರೆ ದೇವರಲ್ಲಿ ಎಂದೆಂದು ಎಲ್ಲಿ ಯಾವ ಕಡೆಯಲ್ಲಿ ಇರುವಂತಹ ಬಿಂಬರೂಪನಾಗಲಿ ಇನ್ನೊಬ್ಬರು ಬಿಂಬನಾಗಲಿ ಎಲ್ಲಿ ಎಲ್ಲಿ ದೇವರಿದ್ದನ್ನು ಅವನಲ್ಲಿ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ, ಅವನಲ್ಲಿ ಸವಿಶೇಷ ಭೇದ ಅವನಲ್ಲಿ ಭೇದ ಇಲ್ಲ ಅಂತ ತಿಳ್ಕೋಬೇಕು. ಮತ್ತು ಉಳಿದ ಭಗವಂತನ ಆ ಬಿಂಬನ ಆ ಭಗವಂತನನ್ನ ಬಿಟ್ಟು ಉಳಿದಿರೋದು ಏನು, ಉಳಿದ ಜೀವಗಳು ಜಡಗಳು. ಇಲ್ಲಿ ಭೇದ ಇದೆ, ಭೇದವು ಭೇದಸಾಗಿದೆ, ಪಂಚ ಭೇದ ಇದೆ, ಭೇದಗಳಲ್ಲಿ ಅಲ್ಲಿ ತಾರತಮ್ಯ ಇದೆ, ಇದನ್ನ ತಿಳ್ಕೋಬೇಕು. ಇದು ಎರಡು ಅನ್ವಯ ವ್ಯತಿರೇಕ ತಿಳಿದು ಮನಸ್ಸಲ್ಲಿ ಅದನ್ನು ಇಟ್ಟುಕೊಂಡು ಮಾಡೋದೇ ಪೂಜೆ ಅಂತ ಹೇಳಿ. ಇದು ನಮ್ಗೆ ದಿನಾಗಲೂ ದೇವರ ಮುಂದೆ ತುಳಸಿ ಪೂಜೆಯನ್ನ ಮಾಡುವುದಾಗಲಿ ಮತ್ತು ಹೊರಗಡೆ ಎಲ್ಲಿ ಹೋದರೂ ಅಲ್ಲಿ ಅದನ್ನ ನೋಡಬೇಕು. ಆ ಇದನ್ನ ಅನ್ವಯ ವ್ಯತಿರೇಕ ಎಲ್ಲಾ ಕಡೆನೂ ತುಂಬಿದ ದೇವರು. ಅದಕ್ಕೆ ಈ ಒಂದು ಬ್ರಹ್ಮಾಂಡ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ ಅಷ್ಟು ಹೋಗ್ಬೇಕಾಗಿಲ್ಲ, ನಮ್ಮ ಮನೆ ನಮ್ಮ ಸುತ್ತು ಇರುವಂತಹದ್ದಲ್ಲೇ ನೋಡೋದು ಅನ್ವಯ ವ್ಯತಿರೇಕ. ಹೀಗೆ ನಾವು ದಿನಾಗಲೂ ಪೂಜೆ ಮಾಡಬೇಕು. ನಾವು ನಮ್ಮ ಎದ್ದು ನಮ್ಮಲ್ಲಿ ಇರುವಂತಹ ಭಗವಂತನ ಇದ್ದಾನೆ ಕೈಯಲ್ಲಿ, ಕೈ ದರ್ಶನ ಮಾಡಿಕೊಂಡು ಎಲ್ಲ ಒಂದೊಂದು ಕರ್ಮವು ಸ್ನಾನ ಮಾಡುವಾಗ ಒಳಗಿರುವಂತಹ ಭಗವಂತನಿಗೆ ಅಭಿಷೇಕ. ಈ ಒಂದು ಚಿಂತನೆಯಿಂದ ಬಳಸುವ ಆ ಸೋಪ್, ಈಗಾಗಲೇ ಮೃತ್ತಿಕಾ ಶೌಚ ಅಂಬೋದಿಲ್ಲ, ಸೋಪು ಬಳಸ್ತೀವಿ. ಸೋಪು ಬಳಸಿದಾಗ ಅದು ಮೃತ್ ಆ ಈ ಭೂ ಆ ಇಲ್ಲಿ ಹೇಳಿದ ಸ್ಥಳಜ ಅಂತ ಬಂದಿದ್ದಲ್ಲ 24th ಸ್ಥಳಜ ಅಂದ್ರೆ ಈ ಭೂಮಿಯಿಂದ ಬಂದ ಮಿನರಲ್ಸೋ ಕೆಮಿಕಲ್ಸೋ ಏನೋ ಅದು ವಿಕಾರದಿಂದ ಬಂದ ಅದು ಸೋಪು. ಅಲ್ಲಿ ವರಾಹ ರೂಪವನ್ನು ಚಿಂತನೆ ಮಾಡುವುದು. ಸೊ ಮೃತ್ತಿಕೆ ಇಲ್ಲ, ಸೊ ನಾವು ದೇವರ ಚಿಂತನೆ ಇಲ್ಲ ಅಂತಿಲ್ಲ. ನೀವು ಬಳಸುವ ವಿಕಾರ ಈ ಕಾಲಕ್ಕೆ ತಕ್ಕಂತೆ ಬಂದ ಪದಾರ್ಥದಲ್ಲಿ, ಯಾಕೆಂದ್ರೆ ಸೋಪ್ ಪ್ರಾಪರ್ಟಿಯೇ ಅದು, ಕೊಳೆ ತೊಳೆಯುವಂತ ಪ್ರಾಪರ್ಟಿ ಅದು ಮೃತ್ತಿಗೆ ಇದೆ. ಮೃತ್ತಿಕಾ ಶೌಚ ಅಂತ ಅವಾಗ ಮೃತ್ತಿ ಆ ತುಳಸಿ ಕಟ್ಟೆಯಲ್ಲಿ ಇರುವಂತ ಮಣ್ಣನ್ನ ತೆಗೆದು ಆ ತುಂಬಾ ದಿವಸದಿಂದ ಅದೊಂದು ಪ್ರಾಸೆಸ್ ಎಲ್ಲ ಇರುತ್ತೆ, ಅದು ತೆಗೆದು ಅದು ಮಾಡಿ ಇವಾಗಲೂ ಕಾಸ್ಮೆಟಿಕ್ಸ್ ಮಟ್ಟಾಕ ಅದು ಇದು ಅಂತಾರ. ಸೊ ಅದು ನಮ್ಗೆ ಕೊಳೆಯನ್ನ ತೆಗೆ ಇರುತ್ತೆ. ಇವಾಗ ನಮ್ಮನೆಯಲ್ಲಿ ಇರೋದು ಸಾಬೂನ್ತ ಸೋಪು ತಾನೆ ಇರುತ್ತೆ. ಅಲ್ಲಿ ಅದು ವಿಕಾರ ಏನೇನೋ ಹಾಕಿ ಏನೋ ಮಾಡಿರ್ತಾರೆ, ಅಲ್ಲಿ ದೇವರ ಚಿಂತನೆ ಬಂದ್ರೆ ಅದು ಪೂಜೆ ಆಗ್ಬಿಡುತ್ತೆ, ವರಾಹನ ಚಿಂತನೆ ಅಲ್ಲಿ ಬರೋದು. ಸೊ ಹೀಗೆ ನಮ್ಮಲ್ಲಿ ಇರುವಂತ ದೇವರು, ನಮ್ಗೆ ಸ್ವಚ್ಛ ಮಾಡಿಕೊಳ್ಳುವ ಇರುವಂತಹ ಪದಾರ್ಥಗಳಲ್ಲಿ ಇರುವಂತಹ ದೇವರು, ಹೀಗೆ ಮಾಡಿಕೊಂಡು ನಮ್ಮನ್ನ ನಾವು ಶುದ್ಧಿ ಪಾವನ ಮಾಡ್ಕೋಬೇಕು. ಭಗವಂತನ ಪುಂಡರೀಕಾಕ್ಷನ ಸ್ಮರಣೆಯಿಂದ, ವಿಶೋಧನಾಂಬೋ ಸ್ಮರಣೆಯಿಂದ, ಆ ತ್ರಿವಿಕ್ರಮ ಸಿಂಪಲ್ ಗಂಗಾ ತ್ರಿವಿಕ್ರಮ ಅವನ ಸ್ಮರಣೆಯಿಂದ ಶುದ್ಧಿ ಮಾಡಿಕೊಂಡು ಆಮೇಲೆ ತುಳಸಿ ನಮ್ಮ ಮಾಮೂಲಾಗ ಮಾಡೋದು. ತುಳಸಿ ಪೂಜೆಯನ್ನ ಮಾಡುವಾಗ ಅಲ್ಲಿ ನಮ್ಮಲ್ಲಿ ಇರುವಂತ ಧ್ಯಾನ, ಇದು ಧ್ಯಾನ ಶ್ಲೋಕ ಹೇಳೋದು ಅಂತ ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಧ್ಯಾನ ಬಗ್ಗೆ ಯಾವ ಶ್ಲೋಕ ಇದೆಯೋ, ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳುವ ಶ್ಲೋಕವನ್ನ ಹೇಳೋದು. ಧ್ಯಾನ ಶ್ಲೋಕ ಅಂದ್ರೆ ಮನಸ್ಸಲ್ಲಿ ಮಾಡುವ ಕ್ರಿಯೆಗೆ ಹೇಳೋದು, ಉಚ್ಚಾರಣೆಗೆ ಹೇಳೋದಲ್ಲ. ಅದು ಮನಸ್ಸಲ್ಲಿ ಚಿಂತನೆ ಮಾಡಿ ಅದನ್ನೇ ಹೊರಗೆ ತುಳಸಿಯಲ್ಲಿ ಆ ಬಿಂಬನನ್ನ ಇಟ್ಟು ಆ ಬಿಂಬನಲ್ಲಿ ಅಲ್ಲಿ ತುಳಸಿಯಲ್ಲಿನೂ ಪಂಚಭೇದ ತಾರತಮ್ಯ
ಅಲ್ಲಿ ಅನ್ವಯ ವ್ಯತಿರೇಕ ಆ ಪೂಜೆಗಳನ್ನು ಮಾಡಿಬಿಟ್ಟು ನಮ್ಮ ಇಲ್ಲಿ ನೆಕ್ಸ್ಟ್ ಏನ್ ಮಾಡೋದು, ನಮ್ಮಲ್ಲಿ ಇರುವಂತಹ ಭಗವಂತ ಅದನ್ನೇ ಹೊರಗೆ ಇಟ್ಟು ತುಳಸಿಯಲ್ಲಿ ನೋಡಿ ಪೂಜೆ ಆಯ್ತು. ನೆಕ್ಸ್ಟ್ ಏನೊಂದು ನಮ್ಮಲ್ಲಿ ಅತಿಥಿ ಸತ್ಕಾರ ಅಂತ ಇರುತ್ತೆ, ಆ ದೊಡ್ಡವರಿಗೆ ಹೋಗಿ ನಮಸ್ಕಾರ ಮಾಡೋದು, ಇದು ಇರುತ್ತೆ. ಇದು ಮಾಡೋದು ಹೇಗೆ ಅಂತ ಬಂದಾಗ ಅಲ್ಲಿನೂ ತಾರತಮ್ಯ ಪಂಚಭೇದವನ್ನು ಹೇಗೆ ನೋಡುದು, ಅಲ್ಲಿನೂ ಅನ್ವಯ ವ್ಯತಿರೇಕ ಹೇಗೆ ನೋಡುದು, ಯಾಕೆ ನೋಡಬೇಕು ಅಂದರೆ ನಾವು ಒಬ್ಬರಿಗೆ ನಮಸ್ಕಾರ ಮಾಡೋದು ಇವಾಗ ಮ್ಯಾನುವಲ್ ಆಗ್ತಾಗ ಆಗ್ತಾ ಇದೆ. ನಮ್ಗಿಂತ ದೊಡ್ಡವ್ರು ಇರಬೇಕು, ಸ್ವಲ್ಪ ವಯಸ್ಸಾದವ್ರು ಇರಬೇಕು, ಆರ್ ಮನೆಯಲ್ಲಿ ದೊಡ್ಡವ್ರು ಇರಬೇಕು, ಆರ್ ಪಂಡಿತರು ಮುಂತಾದವರು ಬ್ರಾಹ್ಮಣ ಈಗ ಇರಬೇಕು ಅಂತ ಮಾಡ್ತೀವಿ. ಸೊ ಮಾಡೋವಾಗ ನಮ್ಗೆ ಎಷ್ಟು ಗೌರವ ಇರುತ್ತೆ, ಆ ವ್ಯಕ್ತಿಯನ್ನ ನೋಡ್ತೀವಿ, ವ್ಯಕ್ತಿಯನ್ನ ನೋಡಿದಾಗ ಅವರಲ್ಲಿ ಇರುವಂತ ದೋಷವೂ ಕಾಣಿಸ್ಬೋದು, ಗುಣವೂ ಕಾಣಿಸ್ಬೋದು, ಏನೋ ನಮ್ಕಿಂತ ಸ್ವಲ್ಪ ಮೇಲಕ್ಕಿದ್ದ, ಏನೋ ನಮ್ಕಿಂತ ಸ್ವಲ್ಪ ಓದ್ಕೊಂಡೆ, ಅವ್ರು ನಮ್ಕಿಂತ ತುಂಬಾ ಓದ್ಕೊಂಡಿದ್ದಾರೆ. ಹೀಗೆ ನಾವು ಅಲ್ಲೇ ನಿಂತು ಬಿಡ್ತೀವಿ. ಅಲ್ಲಿ ಹಾಗೆ ಮಾಡಿದ್ರು ಮಾಡುವ ಕರ್ಮಕ್ಕೆ ಫಲ ಉಂಟು. ಬಟ್ ಅದೇ ಕರ್ಮವನ್ನ ಇಫ್ ಯು ಎಕ್ಸ್ಟೆಂಡ್ ಇಟ್, ಹೇಗೆ ಎಕ್ಸ್ಟೆಂಡ್ ಮಾಡೋದು ಅಂದ್ರೆ ಅದಕ್ಕೆ ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಜ್ಞಾನ ಪಡೆಯುವಂತ ದಾರಿ ಯಾವ ರೀತಿಯಿಂದ ಕರ್ಮ ಮಾಡಿದ್ದಾಗ ಜ್ಞಾನ ಬರುತ್ತೆ ಅಂಬೋದನ್ನ ಅದಕ್ಕೆ ಸಂಬಂಧವಾಗಿ ನೋಡ್ತಾ ಇದೆ. ಸೊ ಇಲ್ಲಿ ನಾವು ತಗೊಂಡು ಗುರು ನಮಸ್ಕಾರ, ಗುರು ಗುರು ಅಂದ್ರೇನು, ಗುರು ಹಿರಿಯರು ನಮಸ್ಕಾರ. ಆದ್ರೆ ನಮ್ಮ ತಾಯಿ ತಂದೆ ಮನೆಯಲ್ಲಿ ಇರುವಂತ ದೊಡ್ಡವರು ಆ ಕಾಲದಲ್ಲಿ ಇತ್ತು, ಇವಾಗೆಲ್ಲ ಊರಿಗೆ ಹೋಗಕ್ ಮುಂಚೆ ನಮಸ್ಕಾರ ಮಾಡ್ತೀವಿ. ಆ ಕಾಲದಲ್ಲಿ ದಿನಾಗಲೂ ಎದ್ದು ದೊಡ್ಡವರಿಗೆ ನಮಸ್ಕಾರ ಅಂಬೋದು ಇಟ್ಸ್ ಅ ಪಾರ್ಟ್, ಇಟ್ಸ್ ಅ ರುಟೀನ್ ಥಿಂಗ್ ಆಗಿ ಆಗ್ತಾ ಇತ್ತು. ಅದು ಮಾಡೋದಾಗ ಏನ್ ಅನುಸಂಧಾನ ಅದು ಬಿಟ್ಟು ಹೋಯ್ತು. ಅದನ್ನು ಇಲ್ಲಿ ಹೇಳ್ತಿದ್ದ ಅನ್ವಯ ವ್ಯತಿರೇಕ ಅದು ಕೃಷ್ಣನೇ ಹೇಳ್ತಾನೆ, ಮೂರನೇ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಜ್ಞಾನ ಇಳಿದು ಬಂದ ಪರಂಪರೆ, ಏನು ಜ್ಞಾನ ಹೇಗೆ ಇಳಿದು ಬರುತ್ತೆ, ಜ್ಞಾನ ಬಂದ ಜ್ಞಾನ ಗಂಗೆ ಹೇಗೆ ಬರ್ತಾಳೆ ಅಂದ್ರೆ ಅದಕ್ಕೆ ಇದು ನೋಡ್ತಾ ಬಂದಿದ್ವಿ. ಸೊ ಇದನ್ನ ನಾವು ಎಲ್ಲಿ ಇಟ್ಕೋಬೇಕು, ನಾವು ನಮಸ್ಕಾರ ಮಾಡುವ ಎರಡು ಟೈಪ್ ಆಫ್ ಪೀಪಲ್, ಒಂದು ನಮ್ಮನೆ ದೊಡ್ಡವರು, ನಮ್ಮ ಏನ್ ಹೇಳ್ತೀವಿ ಅದಕ್ಕೆ ನಮ್ಮ ಪಿತೃಸ್ಥಾನೀಯರಾಗಿರುವಂತವ್ದು, ನಮ್ಮ ಗೋತ್ರದಲ್ಲಿ ಬಂದವರು, ನಮ್ಮ ಪಿತೃಗಳು, ಬೇಸಿಕಲಿ ತಾಯಿ ತಂದೆ ಅಜ್ಜ ಅಜ್ಜಿ ಯಾರ ಮನೆಯಲ್ಲಿ ಇರ್ತಾರೋ ಅವ್ರಿಗೆ ನಮಸ್ಕಾರ ಆಗ್ಲಿ, ಅಥವಾ ನಮ್ಮ ಮನೆಗೆ ಬಂದ ಆಚಾರ ಆಚಾರ ಬಂದಿರ್ತಾರೆ ಏನಂತ ಅವ್ರ ಇನ್ಸ್ಟ್ರಕ್ಷನ್ಸ್ ಅದೆಲ್ಲ ಕೊಡ್ತಾರೆ ಆಚಾರ್ಗೆ, ಆರ್ ಪಂಡಿತರು, ಆರ್ ದೊಡ್ಡವರು ಯಾರನ್ನಾರ ಬಂದ್ರೆ ಪಾದ ಪೂಜೆ ಬೇಸಿಕ ಯಾರನ್ನಾರ ದೊಡ್ಡವರು ತಿಳಿವಳಿಕೆ ಇದ್ದ ದೊಡ್ಡವರು ಬಂದಾಗ ಅವರಿಗೆ ಪಾದ ಪೂಜೆ ಮಾಡೋದು, ಆರ್ ಮನೆಗಳಲ್ಲಿ ವಿಶೇಷಗಳು ಬಂದಾಗ ಅಲ್ಲಿನೂ ನಮ್ಮ ಕಾರ್ಯಕ್ರಮಗಳು ಇರುತ್ತಲ್ಲ ಮದುವೆ ಮುಂತಾದದಲ್ಲಿ ಕಾಲು ತೊಳೆದು ಆ ಒಂದು ದೊಡ್ಡವರಿಗೆ ನಮಸ್ಕಾರ ಮಾಡೋದು, ನಾಂದಿ ಸಮಾರಾಧನೆ ಇದೆಲ್ಲ ಮಾಡೋದು, ಇದೆಲ್ಲ ಮಾಡೋವಾಗ ಏನು ತಿಳುವಳಿಕೆ, ಏನೋ ದೇವರಿಗೆ ಮಾಡ್ತೀವಿ, ಏನೋ ದೊಡ್ಡವರಿಗೆ ಮಾಡ್ತೀವಿ, ಹೀಗೆ ನಾವು ನಮ್ಮ ಥಾಟ್ ಪ್ರಾಸೆಸ್ ಇರುತ್ತೆ. ನಮ್ಮ ಥಾಟ್ ಪ್ರಾಸೆಸ್ ಹಿಂದೆ ನಾವು ನೋಡಿದ್ವಿ ನಮ್ಮ ನೈಂತ್ ಸಂಧಿಯಲ್ಲಿ, ಥಾಟ್ ಪ್ರಾಸೆಸ್ಗೆ ತಕ್ಕಂತೆ ಕರ್ಮ ಬೀಜ ಆಗತ್ತೆ, ಬೀಜ ಕರ್ಮ ಆಗತ್ತೆ. ಥಾಟ್ ಪ್ರಾಸೆಸ್ ನಮ್ಮ ದೊಡ್ಡವರಿಗೆ ಇಷ್ಟೇ ಇಟ್ರೆ ಆ ದೊಡ್ಡವರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಅಂದ್ರೆ ಸೀಮಿತವಾದ ಫಲ ಆಗತ್ತೆ. ಆದ ಕಾರಣದಿಂದ ನಾವು ಏನ್ ಮಾಡ್ತೀವಿ, ಅವರಲ್ಲಿ ಇರುವಂತ ಅಂತರ್ಯಾಮಿ, ಯಾವುದೇ ಪೂಜೆ ಅಂದ್ರೂ ಪೂಜೆಗೆ ಅರ್ಹನಾದವನು ಭಗವಂತನೇ. ಪ್ರಾಣ ನಾರಾಯಣರಿಗೆ ಮುಖ್ಯ ಪೂಜೆ, ಪ್ರಾಣಾಧಿಷ್ಠಾನ ನಾರಾಯಣನಿಗೆ, ಲಕ್ಷ್ಮೀನಾರಾಯಣನಿಗೆ ಪೂಜೆ. ಅಷ್ಟು ತನಕ ನಿಲ್ಸಿದ್ರೆ ನಮ್ಮ ಥಾಟ್ ಭಗವಂತ, ಆ ಭಗವಂತನೇ ಎಂತಾದವನು, ನನ್ನ ಬಿಂಬದಲ್ಲಿ ಇರುವಂತ ಭಗವಂತ, ಈ ಥಾಟ್ ಒಂದೊಂದು ಕಡೆನೂ ನಾವು ಇಟ್ಟುಕೊಂಡ್ರೆ ಫಲ ಏನಾಗತ್ತಂದ್ರೆ ನಾವು ಮಾಡುವಂತ ಕರ್ಮ ಒಂದೇ. ನಾವು ಸ್ನಾನ ಮಾಡ್ತೀವಿ, ಇನ್ನೊಬ್ರು ಸ್ನಾನ ಮಾಡ್ತಾರೆ, ನಾವು ಊಟ ಮಾಡ್ತೀವಿ, ಇನ್ನೊಬ್ರು ಊಟ ಮಾಡ್ತಾರೆ. ಬಟ್ ಥಾಟ್ ಪ್ರಾಸೆಸ್ಲಿ ವ್ಯತ್ಯಾಸ ಬರುತ್ತೆ, ಅದು ಹೊರಗೆ ಗೊತ್ತಾಗಬೇಕಾಗಿಲ್ಲ, ಒಳಗಿರುವಂತ ದೇವತೆಗಳಿಗೆ ಗೊತ್ತಾದ್ರೆ ಸಾಕು. ಸೊ ಇದು ದೇವರಲ್ಲಿ ಇಟ್ಟಾಗ ದೇವರು ಅಂಬುವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ. ಆದ ಕಾರಣದಿಂದ ಆ ಕರ್ಮದ ಫಲ ಸಿಂಪಲ್, ಊಟ ಮಾಡೋದಾಗಲಿ, ಒಂದು ನಮಸ್ಕಾರ ಹಾಕುವುದಾಗಲಿ, ಆ ಒಂದು ಚಿಕ್ಕ ಸಣ್ಣ ಕರ್ಮ ಮೋಕ್ಷ ಬೀಜ ಪುಣ್ಯ ಬೀಜ ಕರ್ಮ ಆಗ್ಬಿಡುತ್ತೆ. ಅದರಿಂದ ಬರುವಂತಹ ಫಲ ಹಾಗೆ, ಬೀಜ ಬಿತ್ತಿದಾಗ ಇನ್ನೊಂದು ಬರುತ್ತೆ, ಅದನ್ನ ಬಿತ್ತಿದಾಗ ಇನ್ನೊಂದು ಬರುತ್ತೆ. ಇಟ್ಸ್ ಕಂಟಿನ್ಯೂಸ್, ಬೀಜ ಫಸ್ಟ್ ಪ್ಲಾಂಟ್ ಫಸ್ಟ್ ಅಂತ ಗೊತ್ತಾಗೋದಿಲ್ಲ, ಹಾಗೆ ಕಂಟಿನ್ಯೂಸ್ ಆಗಿ ಒಂದು ಮೋಕ್ಷದಲ್ಲಿ ಹೋಗಿ ನಿಲ್ಲಿಸುತ್ತಂತ ಒಂದು ಚಿಕ್ಕ ಕರ್ಮ. ಸೊ ಅದನ್ನೇ ತಿಳಿದು ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಬಂದಾಗ ಇವಾಗ ನಮಸ್ಕಾರ ಇದರಲ್ಲಿ ಬಂದಿದ್ದೀವಿ ನಾವು. ನಮಸ್ಕಾರ ಮಾಡುವಾಗ ಹೇಗೆ ಅಂತ, ಒಂದು ಗುರು ಹಿರಿ, ಒಂದು ನಮ್ಮ ವಂಶದಲ್ಲಿ ಬಂದವರು ದೊಡ್ಡವರು ಪಿತೃಗಳು, ಇನ್ನೊಂದು ಆ ಒಂದು ಜ್ಞಾನ ಪರಂಪರೆ, ಇದು ಎರಡು ಬರುತ್ತೆ. ಇದು ಬಂದಾಗ ಅವರಲ್ಲಿ ಭಗವಂತನನ್ನ ಹೇಗೆ ನೋಡೋದು, ಫಸ್ಟ್ ನಾವು ಗುರು ಅಂತ ತಕೊಂಡಿದ್ದೀವಿ. ಗುರು ಅಂತ ತಕೊಂಡಾಗ ಅಲ್ಲಿ ಭಗವಂತ ಏನ್ ಹೇಳ್ತಾರಂದ್ರೆ, ಭಗವಂತ ಬ್ರಹ್ಮಜ್ಞಾನ ಅಂತ ವಿದ್ಯೆ ಅಂತಾನೆ ಬ್ರಹ್ಮ ವಿದ್ಯೆ ಅಂತಾನೆ ಅರ್ಥ, ಬೇರೆ ವಿದ್ಯೆ ಹೇಳಲ್ಲ. ಸೊ ಬ್ರಹ್ಮನ ಬಗ್ಗೆ ದೇವರ ಬಗ್ಗೆ ತಿಳಿದವನು ಯಾರು? ದೇವನೇ ಆಗ್ತಾನೆ. ಯಾಕೆಂದ್ರೆ ತನ್ನ ಬಗ್ಗೆ ತಾನು ತಿಳಿದು ಉಳಿದವರ ಬಗ್ಗೆಯೂ ತಿಳಿದು ಲಕ್ಷ್ಮಿ ಆಗೋದಿಲ್ಲ. ಲಕ್ಷ್ಮಿಗೆ ತನ್ನ ಬಗ್ಗೆ ತಿಳಿದಿದೆ, ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ. ಸೊ ಭಗವಂತ ಒಬ್ಬನೇ ತನ್ನನ್ನು ತಾನು ಚೆನ್ನಾಗಿ ತಿಳಿದಿದ್ದಾನೆ, ತನ್ನನ್ನ ಬಿಟ್ಟು ಇರುವಂತಹ ಉಳಿದ ವಸ್ತು ಅನ್ಯ ವಸ್ತುಗಳನ್ನು ಚೆನ್ನಾಗಿ ತಿಳಿದಿದ್ದಾನೆ. ಸೊ ತನ್ನ ಬಗ್ಗೆ ಹೇಳುವ ಪೂರ್ತಿ ತಿಳಿದು ತಿಳಿಯಬೇಕು ಹೇಳಬೇಕು, ಈಗ ಇರೋದು ಭಗವಂತ. ಭಗವಂತನೇ ಅಹಮೇವ ನಾನೇ ಅಂತ ಅಲ್ಲಿ ಹೇಳಿದ್ದಾನೆ. ಅವನಿಗೆ ಹಾಗೆ ಹಾಗೆ ಹಾಗೆಲ್ಲ ಬಂದ ನಾರಾಯಣ ಬಂದು ಬ್ರಹ್ಮನಲ್ಲಿ ಇದ್ದು ಬ್ರಹ್ಮ ಬ್ರಹ್ಮನಲ್ಲಿ ಆವಿಷ್ಟನಾದ ನಾರಾಯಣ ರುದ್ರನಲ್ಲಿ ಇದ್ದು ರುದ್ರನಲ್ಲಿ ಆವಿಷ್ಟನಾದಂತ ನಾರಾಯಣ ಇಂದ್ರನಲ್ಲಿ ಅದೇ ಶಬ್ದದಿಂದ ಇಂದ್ರ ಅಂಬೋ ಶಬ್ದದಿಂದ ಇಂದ್ರನಲ್ಲಿ ಆವಿಷ್ಟನಾದಂತ ಭಗವಂತ ದಕ್ಷನಲ್ಲಿ ಆವಿಷ್ಟನಾದಂತ ಭಗವಂತ ಸೂರ್ಯನಿಗೆ ಉಪದೇಶ ಮಾಡಿದ್ದಾನೆ. ಸೂರ್ಯ ಬಂದು ತನ್ನ ಮಗನಾದ ಇಲ್ಲಿಂದ ಬರುವಂತ ಸಂಪ್ರದಾಯ ಅಂತ ನಾವು ಹೇಳ್ತೀವಿ. ನಾವು ಸಂಪ್ರದಾಯ ಅಂದ್ರೆ ಅದು ತಪ್ಪು ಅರ್ಥದಲ್ಲಿ ಬಳಸ್ತೀವಿ. ಸಂಪ್ರದಾಯ ಅಂದ್ರೆ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಇರುವಂತಹ ಮನೆ ಪದ್ಧತಿಗೆ ಸಂಪ್ರದಾಯ ಅಂತ ಹೇಳ್ತೀವಿ. ಮನೆ ಪದ್ಧತಿಯಲ್ಲಿ ಆಡ್ ಡಿಲೀಷನ್ ಎಲ್ಲ ಆಗತ್ತೆ, ಅಜ್ಜಿಗಳು ಮಾಡಿಸ್ತಾರ, ಆಡ್ ಆಗತ್ತೆ ಡಿಲೀಟ್ ಆಗತ್ತೆ, ಅದಾಗೋದು. ಸಂಪ್ರದಾಯ ಅಂದ್ರೆ ಹೀಗೆ ಇಳಿದು ಬಂದದ್ದು ಪದ್ಧತಿ. ಆ ಸಂಪ್ರದಾಯ ಅಲ್ಲಿ ಬರುವಾಗ ಸೂರ್ಯ ದಕ್ಷ ತನ್ನ ಮೊಮ್ಮಗನಿಗೆ ಇಟ್ಟಿದ್ದಾನಂತ, ದಕ್ಷನಲ್ಲಿ ಆವಿಷ್ಟನಾದಂತ ಭಗವಂತ ಸೂರ್ಯನಿಗೆ ಕೊಟ್ಟಿದ್ದಾನೆ. ಸೂರ್ಯನಲ್ಲಿ ಆವಿಷ್ಟದ ಆದಂತ ಸೂರ್ಯನಾರಾಯಣ ಅದು ಪ್ರಸಿದ್ಧವೇ ನಮ್ಗೆ. ಸೂರ್ಯ ನಮಸ್ಕಾರ ಅಂದ್ರೆ ಸೂರ್ಯನಲ್ಲಿ ಇರುವಂತ ನಾರಾಯಣ ಅಥವಾ ನರಸಿಂಹ ಇವನಿಗೆ ನಮಸ್ಕಾರ ಅಂತ ನಮ್ಗೆ ಅದು ಮನವರಿಕೆ ಆಗಬೇಕು. ಸೊ ಹಾಗೇನೆ ಸೂರ್ಯನಲ್ಲಿ ಆವಿಷ್ಟನಾದಂತ ಆ ನಾರಾಯಣ ಸೂರ್ಯ ಎಂಬುವ ಹೆಸರನಂದ್ರೆ ಅವನು ತನ್ನ ಮಗನಾದಂತ ಮನುವಿಗೆ ಹೇಳಿದ್ದಾನೆ. ಆ ಮನುವನಲ್ಲಿ ಆವಿಷ್ಟನಾದಂತ ಭಗವಂತ ಮನು ಎಂಬುವ ಹೆಸರಿನಿಂದ ಇರುವಂತ ಭಗವಂತ ಇಕ್ಷ್ವಾಕು ತನ್ನ ಮೊದಲ ಮಗ. ಇಲ್ಲಿ ಬರುವಂತದ್ದು ನೋಡಿದ್ರೆ ತಂದೆ ಮಗನಿಗೆ, ಮಗ ತನ್ನ ಮಗನಿಗೆ, ಆ ಮಗ ಅವನ ಮಗನಿಗೆ ಅಂತ ಈ ವಂಶ ಪರಂಪರೆಯನ್ನು ಬರುತ್ತೆ ನೋಡಿ. ಇದನ್ನ ಸಂಪ್ರದಾಯ ತಿಳಿದವರು, ಜ್ಞಾನಿಗಳದ್ದು ಸಂಪ್ರದಾಯ, ಅಜ್ಞಾನಿಗಳದ್ದು ಸಂಪ್ರದಾಯ ಆಗೋದಿಲ್ಲ, ಜ್ಞಾನಿಗಳ ಸಂಪ್ರದಾಯ ಬರುತ್ತೆ. ಸೊ ಇಕ್ಷ್ವಾಕು ಏನು ಮಾಡಿದ, ಇಕ್ಷ್ವಾಕು ಯಾರಿಗೆ ಹೇಳಿದ್ದ ಅಂದ್ರೆ ಇಕ್ಷ್ವಾಕು ಒಂದು ತ್ರೇತಾ ಯುಗದಲ್ಲಿ ಅವನು ಏನ್ ಮಾಡಿದ ಅಂದ್ರೆ ಅವನ ಪ್ರಜೆಗಳಿಗೆ, ಅವನು ರಾಜ, ಅವ್ರಿಗೆ ಅದಕ್ಕೆ ರಾಜ ಅಂತ ಹೇಳಲ್ಲ, ಚಕ್ರವರ್ತಿಗಳು ಅಂತ ಹೇಳ್ತೀವಿ. ಚಕ್ರವರ್ತಿಗಳು ಏನ್ ಮಾಡ್ತಾರಂದ್ರೆ ಅಲ್ಲಿ ಅವ್ರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಈ ಚಕ್ರವರ್ತಿಗಳಿಗೆ ಯಾಕೆ ಜ್ಞಾನವನ್ನು ಕೊಟ್ಟ, ಬ್ರಾಹ್ಮಣರಿಗೆ ಕೊಟ್ರೆ ಅವರು ವಿನಿಯೋಗ ಮಾಡ್ತಾರೆ, ಈ ರಾಜಂದ್ರು ಕ್ಷತ್ರಿಯರಿಗೆ ಯಾಕೆ ಕೊಟ್ಟ ಅಂದ್ರೆ ಈ ಧರ್ಮವನ್ನ ರಕ್ಷಣೆ ಮಾಡೋ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ರಾಜರಿಗೆ ಆ ಬಲ ಬೇಕು. ಯಾವ ಬಲ? ಭುಜಬಲ ಮಾತ್ರ ಇಲ್ಲ, ಜ್ಞಾನದ ಬಲ, ಈ ಯೋಗದ ಬಲ, ಆ ಬಲ ತುಂಬಿಸಬೇಕು. ಅವರಿಗೆ ಬಲ ಬಂದಾಗ, ಈ ಜ್ಞಾನದ ಬಲ ಬಂದಾಗ ಆ ಧರ್ಮ, ದೇವರ ಬಗ್ಗೆ ತಿಳ್ಕೊಳ್ಳುವಂತ ಆ ಧರ್ಮ ಸುರಕ್ಷಿತವಾಗತ್ತೆ. ಇದಕ್ಕೆ ಕ್ಷತ್ರಿಯರ ಧರ್ಮ ಏನು, ಕ್ಷತ್ರಿಯರ ಅವರ ವೃತ್ತಿ ಏನು, ಧರ್ಮವನ್ನ ರಕ್ಷಣೆ ಮಾಡುವಂತ ಕೆಲಸ. ರಕ್ಷಣೆ ಮಾಡ್ಲಿಕ್ಕೆ ಅವರಿಗೂ ಗೊತ್ತಿರಬೇಕಲ್ಲ, ಲಾ ಇಂಪ್ಲಿಮೆಂಟ್ ಮಾಡೋರಿಗೆ ಅದು ಲಾ ಏನಂತ ಗೊತ್ತಿರಬೇಕಲ್ಲ, ಆವಾಗಲೇ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇದು ಧರ್ಮದಿಂದ ಕೂಡಿರುವಂತ ಒಂದು ಯೋಗ ಅಂದ್ರೆ ನಾಲೆಡ್ಜ್ ದೇವರ ಕಡೆ ಸಾಗುವಂತೆ ಇರಬೇಕು. ಸೊ ಅವ್ರಿಗೆ ಆ ಕ್ಷತ್ರಿಯರಿಗೆ ಆ ಲೋಕದ ರಕ್ಷಕರು, ಲೋಕವನ್ನ ರಕ್ಷಣೆ ಮಾಡಬೇಕು, ಲೋಕದಲ್ಲಿ ಇರುವಂತಹ ಧರ್ಮ ರಕ್ಷಕರು ಅವರು. ಸೊ ಅವ್ರಿಗೆ ಆ ಜ್ಞಾನವನ್ನ ತುಂಬಿಸಿ, ಮತ್ತು ಅಲ್ಲಿ ಇರುವಂತ ಬ್ರಾಹ್ಮಣರು, ಆ ಕಾಲದಲ್ಲಿ ನೀವು ನೋಡಿದ್ರೆ ನವಮಸ್ಕಂದ ಭಾಗವತ ಇದೆಲ್ಲ ನೋಡಿದ್ದ, ಆ ಕೆಲವು ಋಷಿಗಳು ಬರ್ತಾರೆ, ಮಕ್ಕಳಿರೋದ ರಾಣಿಗೆ ಮಕ್ಕಳಿರೋದಿಲ್ಲ, ಆಮೇಲೆ ಋಷಿಗಳು ಅನುಗ್ರಹದಿಂದ ಅಲ್ಲಿ ಮಕ್ಕಳಾಗತ್ತೆ ಅಂದ್ರೆ ಏನು, ಬ್ರಾಹ್ಮಣರು ಕ್ಷತ್ರಿಯರು ಈ ಇಲ್ಲಿ ಒಂದು ಕ್ರಮ ಇತ್ತು. ಎಲ್ಲಿ ಮಕ್ಕಳಿಲ್ಲವೋ ಆವಾಗ ಋಷಿಗಳು ತಮ್ಮ ತಮ್ಮ ತೇಜಸ್ಸಿನಿಂದಾಗಲಿ ತಮ್ಮ ಅನುಗ್ರಹದಿಂದಲಾಗಲಿ ಅವ್ರಿಗೆ ಮಕ್ಕಳನ್ನ ಕೊಡೋದು. ಸೊ ಈ ತರ ಒಂದು ನಾವು ನೋಡ್ತೀವಿ ವರ್ಣ ಸಂಕರ, ಅಲ್ಲಿ ಸ್ವಲ್ಪ ಅಲ್ಲಿ ನೋಡ್ತೀವಿ, ಅದು ಅವ್ರು ಮಾಡುವ ಆ ಯೋಗ್ಯತೆ ಸಾಮರ್ಥ್ಯ ಅವ್ರಿಗಿದೆ, ಅಕ್ಕುಂತಿ ಇದಿಲ್ಲಿನೂ ನಾವು ನೋಡ್ತೀವಿ. ಸೊ ಹೀಗೆ ಅವ್ರು ಬಂದಾಗ ಏನಾಗತ್ತಂದ್ರೆ ಈ ಧರ್ಮವನ್ನ ಅವರು ರಕ್ಷಣೆ ಮಾಡ್ಲಿಕ್ಕೆ ಈ ಪರಂಪರೆ ಬರುತ್ತೆ. ಆಮೇಲೆ ಬ್ರಾಹ್ಮಣರು ಅವ್ರಿಗೇನು ಜ್ಞಾನ. ಸೊ ರಾಜರಿಗೆ ಋಷಿಗಳಿಗೆ ಅಲ್ಲಿ ಶ್ಲೋಕದಲ್ಲಿನೂ ಹಾಗೆ ಇದೆ. ಏವಂ ನೆಕ್ಸ್ಟ್ ಏನ್ ಹೇಳ್ತಾರೆ, ಏವಂ ಪರಂಪರೆ ಅಂದ್ರೆ 4ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ, ಏವಂ ಗೀತೆಯಲ್ಲಿ ಏವಂ ಪರಂಪರಾ ಪ್ರಾಪ್ತ. ಸೊ ಪರಂಪರಾ ಪ್ರಾಪ್ತ ಯಾವಾಗ್ಲೂ ದಟ್ ಈಸ್ ದ ಕೀ. ನಾವು ಒಬ್ಬರ ಪಾಠಕ್ಕೆ ಹೋದ್ರನು ಅವರಲ್ಲಿ ಆ ಪರಂಪರಾ ಪ್ರಾಪ್ತ ಗುರು ಪರಂಪರಾ ಪ್ರಾಪ್ತ ಜ್ಞಾನ ಅವಿಚ್ಛಿನ್ನವಾಗಿ ಬಂದಿದೆಯಾ? ಇವರು ನಮ್ಮ ಗುರು, ಇವ್ರಿಗೆ ಯಾರು ಗುರು, ಅವ್ರಿಗೆ ಅವ್ರ ಗುರು, ಅವ್ರಿಗೆ ಯಾರು ಗುರು, ಅವ್ರ ಗುರು, ಅವ್ರಿಗೆ ಯಾರು ಗುರು ಅಂತ ಹೀಗೆ ಡೈರೆಕ್ಟ್ ನಾಟ್ ಇನ್ ಡೈರೆಕ್ಟ್ ನಾವು ಟಿವಿ ಮೂಲಕ ಯೂಟ್ಯೂಬ್ ಮೂಲಕ ಕೇಳುವಂತ ಆ ತರ ಗುರು ಇಲ್ಲ. ದ ಪ್ರಾಸೆಸ್ ಹೀಗೆ 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 ಹೋದಾಗ ಅವಿಚ್ಛಿನ್ನವಾಗಿ ಹೋಗಿ ಅಲ್ಲಿ ವೇದವ್ಯಾಸರಲ್ಲಿ ನಿಲ್ಲಬೇಕು, ಹಾಗೆ ಹಾಗೆ ಹೋಗಬೇಕು. ಏವಂ ಗುರು ಏವಂ ಪರಂಪರಾ ಪ್ರಾಪ್ತಂ ಇಮಂ ಇಂತ ಇದನ್ನ ರಾಜರ್ಷಿಯೋ ವಿದುಹು, ರಾಜರು ತಿಳಿದಿದ್ದರು, ಋಷಿಗಳು ತಿಳಿದಿದ್ದರು, ಅಥವಾ ಋಷಿಗಳಂತೆ ಬದುಕಿದ ಜನಕ ಮುಂತಾದ ಋಷಿಯಂತೆ ಪ್ಯಾಲೆಸ್ ಇತ್ತು, ರಾಣಿ ಇತ್ತು, ಮಕ್ಕಳಿತ್ತು, ಸಾವಿರ ರಾಣಿ ಇತ್ತು, ಸಾವಿರ ಮಕ್ಕಳಿತ್ತು, ಇಷ್ಟಿದ್ರನು ಅವರು ಋಷಿಯಂತೆ ಇದ್ರಂತ ಜನಕ ಮಹಾರಾಜನ ಕಥೆಯಲ್ಲೆಲ್ಲ ಬರುತ್ತೆ, ಅನೇಕ ರಾಜೇಂದ್ರ ಕಥೆಯಲ್ಲಿ ಇಲ್ಲಿ ಬರುತ್ತೆ. ಸೊ ಆ ಋಷಿಯಂತೆ ಬದುಕಿದ್ದ ಚಕ್ರವರ್ತಿಗಳು, ಸೊ ರಾಜ ಋಷಿಯೋ ಇದು. ಸೊ ಇವರು ಮಾಡ್ತಾ ಬಂದ್ರು. ಸೊ ಇವರ ಮೂಲಕವಾಗ ಸೊ ಕ್ಷತ್ರಿಯರಿಗೆ ಬಂತು ವಿದ್ಯೆ, ಬ್ರಾಹ್ಮಣರಿಗೆ ಬಂತು, ಇವರ ರಕ್ಷಣೆ ಇವರುಗಳು ಇವರಿಬ್ಬರು ಅದನ್ನ ಆ ಯೋಗವನ್ನ, ಆ ಯೋಗ ಅಂದ್ರೆ ಬೇರೆ ಒಂದು ಇಲ್ಲ, ದೇವರ ಕಡೆ ಸಾಗುವಂತ ಮಾರ್ಗ, ಯಾವ ರೀತಿಯಿಂದ ಕರ್ಮ ಮಾಡಿದ್ರೆ ನಾವು ದೇವರನ್ನ ಕಾಣುತ್ತೀವೋ ಅದನ್ನೇ ಯೋಗ ಅಂತ ಹೇಳ್ತಾರೆ. ಸೊ ಈ ಯೋಗವನ್ನ ಮಾಡ್ತಾ ಬಂದ್ರು. ಬಟ್ ಏನಾಗತ್ತಂದ್ರೆ ಸಕಾಲೇನ ಇದ ಅಂತ ನೆಕ್ಸ್ಟ್ ಲೈನ್ ಲಿ ಬರುತ್ತೆ. ಕಾಲಕ್ರಮೇಣವಾಗಿ ಮೇಲ್ನೋಟಕ್ಕೆ ಇದ್ದ ಪ್ಯಾಸೇಜ್ ಆಫ್ ಟೈಮ್ ಅಂತ ಟ್ರಾನ್ಸ್ಲೇಷನ್ ಬರುತ್ತೆ, ಆದ ಅರ್ಥ ಅಲ್ಲ. ಸೊ ಸಕಾಲೇನ ಇಹ ಇಹ ಅಂದ್ರೆ ಇದು ಏನು, ಕಾಲೇನ ಅಂದ್ರೆ ಕಾಲರೂಪನಾದ ಭಗವಂತನಿಂದ ಅಂತ ಅಲ್ಲಿ ಅರ್ಥ. ಭಗವಂತನೇ ಜ್ಞಾನವನ್ನ ಕೊಡ್ತಾ ಬರ್ತಾನೆ. ಜ್ಞಾನವನ್ನ ರಾಜರು ಆಗಲಿ ಬ್ರಾಹ್ಮಣರು ಆಗಲಿ ಅವರಿಗೆ ಯಾರಿಗೆ ತಮ್ಮ ತಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಇಲ್ಲವೋ ದುರ್ಬಲರಾಗ್ತಾರೋ, ಇಂದ್ರಿಯಗಳ ಮೇಲೆನೆ ನಿಯಂತ್ರಣ ಇಲ್ಲ ಅವರಿಗೆ, ಮತ್ತು ಮಂದ ಬುದ್ಧಿ ದೇರ್ ಕೆಪಾಸಿಟಿ ಟು ಅಬ್ಸರ್ವ್, ದೇವರ ಬಗ್ಗೆ ತಿಳ್ಕೋಬೇಕು ಅದೆಲ್ಲ ಹೋಗುವಾಗ ದೇವರೇ ಅದನ್ನ ತೆಗೆದು ಬಿಡ್ತಾನೆ, ಅವ್ರಿಗೆ ಆ ಯೋಗ ಸಿಕ್ಕೋದಿಲ್ಲ, ಅದನ್ನ ಅವನೇ ಅವರ ಮರೆ ಮಾಡ್ತಾನೆ, ಸ್ವಲ್ಪ ಮರೆ ಮಾಡ್ತಾನೆ ಅಂದ್ರೆ ಮರೆ ಆಗ್ತಾ ಡಿಟಿರೇಟ್ ಆಗ್ತಾ ಹೋಗುತ್ತೆ ಅಂತ. ಸ್ವಲ್ಪ ಡಿಟಿರೇಟ್ ಆದಾಗ ಎಲ್ಲಿ ಎಲ್ಲಿ ಅದು ಎದ್ದು ನಿಲ್ಲಬೇಕೋ ಅಲ್ಲಲ್ಲಿ ಆಗತ್ತೆ. ಇವಾಗ ನಮ್ಮ ಭಾರತ ಅಂತ ತಗೊಂಡು ಒಂದೊಂದು ಕಾಲದಲ್ಲಿ ನಾವು ನೋಡಿದಾಗ ಆ ಒಂದು ಅಯೋಧ್ಯ ಆ ಕಡೆನೆ ತುಂಬಾ ಪಾಂಚಾಲ, ಅಯೋಧ್ಯೆ ಈ ಕಡೆನೆ ಇತ್ತು, ಸೌತ್ ಎಂಬುದು ಕಂಪ್ಲೀಟ್ ಆಗಿ ಅರಣ್ಯ ತರನೇ ಇತ್ತು, ಅಲ್ಲಿ ಒಂದು ದಂಡಕಾರಣ್ಯ ಒಂದು ಇದ್ದಿಲ್ಲ. ಆಮೇಲೆ ಕಾಲೇನ ಏನಾಯ್ತು, ಅಲ್ಲಿ ಕಡಿಮೆ ಆಯ್ತು, ಸೌತ್ ಇಂಡಿಯಾಲಿ ಆ ಎಲ್ಲ ಆಚಾರ್ಯ ಬಂದ್ರು, ಇದು ಬಂದ್ರು ಇದಾಯ್ತು, ನಾರ್ತ್ ಇಂಡಿಯಾಗೆ ಇನ್ವೇಷನ್ ಅದು ಇದು. ಸೊ ಇಟ್ ಇಸ್ ಚೇಂಜಿಂಗ್ ಚೇಂಜಿಂಗ್, ಒಂದು ಕಡೆ ಕ್ಷೀಣ ಆಗ್ತಾ ಇರುವಾಗ ಇನ್ನೊಂದು ಕಡೆ ಜಾಸ್ತಿ ಆಗತ್ತೆ, ಆ ಎಲ್ಲಾ ಕಡೆನು ಕ್ಷೀಣ ಆಗ ಇರುಗ ದೇವರೇ ಅದನ್ನ ಉದ್ಭವ ಕೊಡಿಸ್ತಾನೆ, ಅದನ್ನ ಹೇಳ್ತಾರೆ. ಸಕಾಲೇನ ಕಾಲನಾಮಕನಾದ ಭಗವಂತನಿದ್ದ ಅಂತ ಒಂದು ಅರ್ಥ. ಇನ್ನೊಂದು ಕಾಲೇನ ಇಹ ಅಂದ್ರೆ ಕಾಲ ಅಂತ ಕರಿತೀವಿ, ಕೆಟ್ಟವರಿಗೇನೋ ಸಮಟೈಮ್ಸ್ ನಾವು ಕಾಲ ಶಬ್ದದ ಕಾಲ ಏನಾದ್ರು ಬಂದು ಕಾಲನಾಗ ಬಂದು ಪ್ರಾಣ ತೆಗಿತಾನ ಅಂತ ಹೇಳ್ತೀವಿ. ಸೊ ಕಾಲೇನ ಅಂದ್ರೆ ಭಗವಂತನಿಂದ ಈ ದೈತ್ಯರಿಗೆ ಅಂದ್ರೆ ರಾವಣಾದಿಗಳು ಬಂದ್ರು, ದುರ್ಯೋಧನಾದಿಗಳು ಬಂದ್ರು, ಹೀಗೆ ಕಾಲೇನೆ ಈ ಒಂದು ಕಾಲನಾಮಕ ಭಗವಂತನೇ ಅವರಲ್ಲಿ ನಿಂತು, ಹಾಗೆ ಈ ಜ್ಞಾನ ಪರಂಪರೆಯಲ್ಲಿ ಅದು ಗುರು ಆಗಿರುವಂತ ನಾರಾಯಣ ಒಳಗೆ ನಿಂತು ರುದ್ರ ಬ್ರಹ್ಮನಲ್ಲಿ ರುದ್ರನಲ್ಲಿ ನಿಂತು, ಅಲ್ಲಿ ರುದ್ರನಲ್ಲಿ ಮುಖ್ಯವಾಗ ರುದ್ರನಲ್ಲಿ ನಿಂತು, ಆಮೇಲೆ ಇಂದ್ರನಲ್ಲಿ ನಿಂತು ಈ ದೈತ್ಯರಿಗೆ, ಬೇಸಿಕಲಿ ರುದ್ರನೇ ಬರ್ತಾನೆ, ರುದ್ರನಲ್ಲಿ ನಿಂತು ಈ ದೈತ್ಯರಿಗೆ ಆ ಶಕ್ತಿಯನ್ನು ಕೊಟ್ಟು ಆ ಕಾಲೇನೇಹ. ಸೊ ದುಷ್ಟರ ಮೂಲಕವಾಗದು ನಷ್ಟ ಆಗತ್ತೆ. ಸೊ ಕಾಲೇನೈಹ ಮಹತ, ಮಹತ ಅಂದ ಬೋಧಿಕೆ ಮಹತ ಯೋಗ, ಅಥವಾ ಮಹತ ಅಂದ್ರೆ ಮಹಾತ್ಮನಾದಂತ ಕಾಲನಾಮಕ ಪುರುಷನಿಂದ ಅಂತ. ಇನ್ನೊಂದು ಮಹತ ಅಂತ ಬರುವಾಗ ಮಹತ ಅಂದ್ರೆ ಮೇನಿ ಅಂದ್ರೆ ಒಂದು ದ್ವಾಪರ ಯುಗದಲ್ಲಿ ಆ ಒಂದು ಯುದ್ಧ ಆದಾಗ, ಕುರುಕ್ಷೇತ್ರದಲ್ಲಿ ಯುದ್ಧ ಆದಾಗ ಆ ದೈತ್ಯರ ಸೇನಾ ದುರ್ಯೋಧನನ ಸೇನೆಯೇ ಜಾಸ್ತಿ ಇದ್ದ, ಮಹತ್ವದು ದೊಡ್ಡ ಸೇನಾ. ಸೊ ಅಷ್ಟು ಕಾಲರು ಆ ದೊಡ್ಡ ಸೈನ್ಯದಿಂದ ಆ ಒಂದು ಮೃತ್ಯು ಪ್ರಾಯರಾಗಿರುವಂತ ಎಲ್ಲ ಡಿಸ್ಟ್ರಕ್ಟಿವ್ ಪೀಪಲ್, ದೈತ್ಯರು ಅವ್ರ ಮೂಲಕ ಅಂತ. ಸೊ ಹೀಗೆ ಡಿಫ್ರೆಂಟ್ ವೇಲಿ ಇದು ಶ್ಲೋಕ, ಒಂದು ಶ್ಲೋಕದಲ್ಲಿ ಅನೇಕ ಅರ್ಥಗಳನ್ನ ವ್ಯಾಖ್ಯಾನಕಾರರು ತಿಳಿತಾರೆ. ಇದು ಬನ್ನಂಜಾಚಾರ್ಯ ಬರ್ದದಿಂದ ನಾನು ತೆಗೆದಿದ್ದೀನಿ. ಸಕಾಲೇನ ಇಹ ಮಹತಾ ಯೋಗ ನಷ್ಟ ಪರಂತಪ, ನಷ್ಟ ಆಯಿತು ಅನ್ಸುತ್ತ. ನಷ್ಟ ಆಯಿತು ಅಂದ್ರೆ ಏನು, ಸತ್ತೋಯಿತು ಅಂತ ಅರ್ಥ ಇಲ್ಲ, ಅದು ಒಂದು ಕ್ಷೀಣ ಆಗ್ತಾ ಹೋಯ್ತು, ನಮ್ಮ ದೃಷ್ಟಿಯಿಂದ ಅದು ಕ್ಷೀಣ ಆಗ್ತಾ ಹೋಗ್ತು. ಸೊ ಇಲ್ಲಿ ಎಲ್ಲಿ ನಿಲ್ಸಿದ್ದೀವಿ, ಇಕ್ಷ್ವಾಕು ಇಕ್ಷ್ವಾಕು ಇಕ್ಷ್ವಾಕು, ಅದನ್ನ ರಾಜರಿಗೆ ಋಷಿಗಳಿಗೆ ಕೊಟ್ಟು ಜನಗಳಲ್ಲಿ ತುಂಬಿಸ್ತಾ ಬಂದ. ಆಮೇಲೆ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಆರ್ ಬೈ ದ ದೇವರ ಪ್ರೇರಣೆಯಿಂದ, ಆ ದೇವರ ಪ್ರೇರಣೆ ರುದ್ರನ ಮೂಲಕವಾಗ, ದುಷ್ಟರಿಗೆ ಕೊಟ್ಟು ಅವ್ರ ಮೂಲಕವಾಗ ಇದು ನಷ್ಟ ಆದಾಗ ಏನಾಯ್ತು ಅಂದ್ರೆ, ಇಕ್ಷ್ವಾಕು ವಂಶದಲ್ಲಿ ಬಂದವನು ಯಾರು, ಇಕ್ಷ್ವಾಕು ವಂಶದಲ್ಲಿ ಬಂದವನು ರಾಮದೇವರು. ರಾಮದೇವರು ಆ ತರ ನಷ್ಟ ಆದಾಗ ಸ್ವಯಂ ರಾಮನೇ ಅವತಾರ ತಾಳಿ 11,000 years ಇದ್ದು ರಾಮರಾಜ ಹೇಗೆ ಮಾಡಬೇಕು, ಧರ್ಮವನ್ನ ಹೇಗೆ ಮಾಡಬೇಕು ಎಂಬುದನ್ನ ರಾಮಾಯಣ ಪೂರ ಬರೋದದೆ, ಹೇಗೆ ತೋರಿಸಿಕೊಟ್ಟಿದ್ದಾನೆ ದುಷ್ಟ ಶಕ್ತಿಗಳನ್ನ ನಾಶ ಮಾಡಿ ರಾಮ ಹೇಗೆ, ಅದೇ ರಾಮ ಹೇಗೆ ಮಾಡಿದ ಅಂತ ನೋಡಿ ಅಂತ ಹೇಳ್ತಾರೆ. ಸೊ ರಾಮರಾಜ ಅಷ್ಟು ದೀರ್ಘಕಾಲ ಅವನೇ ಸಾಕ್ಷಾತ್ತಾಗ, ಸೊ ಇಷ್ಟು ತನಕ ಬಂದದ್ದು ನಾರಾಯಣನಲ್ಲಿ ಇದ್ದು ಬ್ರಹ್ಮನಲ್ಲಿ, ನಾರಾಯಣನೇ ಬ್ರಹ್ಮನಲ್ಲಿ ಇದ್ದು ರುದ್ರನಲ್ಲಿ ಇದ್ದು ಆವಿಷ್ಟನಾಗಿ 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 ಬಂದ. ಆಮೇಲೆ ಇಕ್ಷ್ವಾಕುಂಸ ಬಂದಾಗ ಅಲ್ಲಿ ಸ್ವಯಂ ತಾನೇ ಅವತಾರ ತಕೊಂಡು ಬಿಡ್ತಾನೆ, ಅಷ್ಟು ಕ್ಷೀಣ ಆದಾಗ ಸ್ವಯಂ ನಾನೇ ಬರ್ತೀನಿ ಅಂತ ಬಂದು ಅಲ್ಲಿ ತೋರಿಸಿದ್ದಾನೆ. ರಾಮರೂಪದಿಂದ ಬಂದಿದ್ದಾನೆ ಅವನು, ಬಂದು ತೋರಿಸಿದ್ದಾನೆ. ರಾಮಾಯಣ ಪೂರ ಅದೇ ಬರುತ್ತೆ, 11,000 years ಅದು ಮಾಡಿದ್ದ. ಆಮೇಲೆ ರಾಮನಾಗಿ ಬಂದ. ಆಮೇಲೆ ತಿರ್ಗ ಎಲ್ಲಾ ಕಡೆನೂ ಆ ರಾಮರಾಜ್ಯ ಎಲ್ಲಾ ಕಡೆನೂ ಇತ್ತು, ದೀರ್ಘಕಾಲ ಇತ್ತು, ಸೆವೆರಲ್ ಯುಗಗಳು ಆಯಿತು. ಆಮೇಲೆ ತಿರ್ಗಾ ಬಂದಾಗ ದ್ವಾಪರ ಯುಗ 28th ದ್ವಾಪರ ಯುಗ ಬಂದಾಗ ಆವಾಗ ತಿರ್ಗಾನು, ಆವಾಗ ನಾವು ನೋಡ್ತಿ ಆ ಕತೆ ಎಲ್ಲಾ ಎಲ್ಲರಿಗೆ ಗೊತ್ತಿರೋದೆ, ಗೌತಮ ಶಾಪದಿಂದ ಏನು ಇದು ನಷ್ಟ ಆಯ್ತು, ಎಲ್ಲರಿಗೇನು ವಿದ್ಯೆ ಆಯ್ತು. ಆವಾಗ ಏನಾಯ್ತು, ಆವಾಗ ವೇದವ್ಯಾಸ ಸ್ವಯಂ ವೇದವ್ಯಾಸರೇ ಬಂದರು. ಆವಾಗ ವೇದವ್ಯಾಸರು ಬಂದು ಆ ಒಂದು ಅಪ್ಪ ಇವ್ರು ಇಷ್ಟೆಲ್ಲ ವೇದಗಳು ಓದೋದಕ್ಕೆ ಸಾಮರ್ಥ್ಯ ಇಲ್ಲ, ಜನರಿಗೆ ವೇದ ಸಾಮರ್ಥ್ಯ ಇಲ್ಲ. ಸೊ ಆ ಒಂದೊಂದು ವೇದದ ಶಾಖೆಯಿಂದಲೂ ಒಂದೊಂದು ಶಾಖೋ ಆ ಶಾಖೆಯಿಂದಲೂ ಒಂದು ಒಂದು ಒಂದೊಂದು ಸ್ಮಾಲ್ 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 ಪೋರ್ಷನ್ ಅದು ಮಾತ್ರ ತೆಗೆದು, ಯಾವುದು ತೆಗಿಬೇಕು ಅವ್ರಿಗೆ ಗೊತ್ತು. ಅದಕ್ಕೆ ವ್ಯಾಸ ಅಂದ್ರೆ ವಿಭಾಗ ಮಾಡೋರು ಅಂತ, ದೇವರೇ ಬಂದು ಅದನ್ನ ಮಾಡಿ ಅದಕ್ಕೆ ಅನುಗುಣವಾಗಿ ಆ ಪುರಾಣಗಳೆಲ್ಲ ಮಾಡಿ, ಪುರಾಣವೇ ತುಂಬಾ ಪುರಾಣದ ಭಾಷಾ ದ ಲ್ಯಾಂಗ್ವೇಜ್ ಅಂಡ್ ಸ್ಟೈಲ್ ಇಸ್ ವೆರಿ ಡಿಫ್ರೆಂಟ್. ಅದಕ್ಕೆ ಸಮಾಜ ಒಂದು ಈಸಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡುವಂತ ಭಾಗವತನು ಬರೆದು, ಇಷ್ಟೋ ಬರೆದ್ರೂ ಜನಗಳಿಗೆ ವೇದದಲ್ಲಿ ಸರಿಯಾಗಿ ಅರ್ಥ ಆಗಿಲ್ಲ. ಅದಕ್ಕೆ ಒಂದು ಫಾರ್ಮುಲಾ ತರ ಹೇಗೆ ಏನು ಅರ್ಥ ಮಾಡಬೇಕು ಎಂಬ ಸೂತ್ರ ಅಂದ್ರೆ ಫಾರ್ಮುಲಾ, ನಾವು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಹೇಗೆ ಹೇಳ್ತೀವೋ ಹಾಗೆ ಫಾರ್ಮುಲಾ ಕೊಟ್ರೆ ಸಾಕು. ಆ ಫಾರ್ಮುಲಾ ಕೊಟ್ಟಿದ್ದು ಬ್ರಹ್ಮಸೂತ್ರ ಅಂತಾನು ಮಾಡಿ, ಇಷ್ಟು ಮಾಡಿ ವೇದವ್ಯಾಸ ರೂಪದಿಂದ ಮಾಡಿ ಅದಕ್ಕೆ ರಾಮಾವತಾರ ಆದಮೇಲೆ ಕೃಷ್ಣ, ಕೃಷ್ಣ ಅಂದ್ರೆ ಇಲ್ಲಿ ರಾಮ ಅಂತ ಬರೋದು ರಾಮದೇವರನ್ನು ತಕೊಂಡಿದ್ದೀವಿ, ಪರಶುರಾಮರನ್ನು ರಾಮ ಅಂಬೋ ಶಬ್ದದಿಂದ ಇಬ್ಬರನ್ನೂ ತಕೊಂಡಿದ್ದೀವಿ. ಹಾಗೇನೆ ಕೃಷ್ಣ ಮೂಲತಃ ದಶರಥ ರಾಮನೇ ತಕೊಂಡಿದ್ದೀವಿ, ಇಲ್ಲಿ ಕೃಷ್ಣ ಅಂಬೋ ಶಬ್ದದಿಂದ ವಾಸಿಷ್ಠ ಕೃಷ್ಣ ವೇದವ್ಯಾಸ ತಗೋಬೋದು, ಅದು ಬರ ವೇದವ್ಯಾಸರು ಹೇಳಿದ್ದು ಅರ್ಥ ಆಗಿಲ್ಲ. ಆವಾಗ ನಾವು ಸಾಕ್ಷಾತ್ ಕೃಷ್ಣ ಗೀತೆ ಸಾಕ್ಷಾತ್ ಕೃಷ್ಣ ರೂಪನಾಗಿ ನಿಂತು ಕೃಷ್ಣ ತಾನೇ ಬಂದು ದೇವನಾಗೆ ಬಂದ. ಇವಾಗ ಅವನು ಕೃಷ್ಣ ಮಾಡಿದ್ದೆಲ್ಲ ಮಾಡು ಅಂತ ಯಾರು ಹೇಳ, ಕೃಷ್ಣ ಹೇಳಿದ್ದು ಮಾಡು ಅಂತ ಹೇಳ್ತಾರೆ. ಸೊ ಕೃಷ್ಣ ಗೀತೆ ಗೀತೆ ಎಂಬುದು ಇಲ್ಲ, ಪಂಚರಾತ್ರದ ಪಂಚರಾತ್ರ ಪೂರ್ತಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಲ್ಲಿರುವಂತ ಎಸೆನ್ಸ್ ಅನ್ನ ಅರ್ಜುನನಿಗೆ ಕೊಟ್ಟು ಮಾಡಿದ ಅವನು. ಸೊ ರಾಮಕೃಷ್ಣ, ಅದಕ್ಕೆ ನಾವು ಹಾಡುಗಳೆಲ್ಲ ಹೇಳುವಾಗ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆಗಿರು ಅಂತ ಹೇಳ, ಯಾಕೆ ನೀವು ಮತ್ಸ್ಯ ಕೂರ್ಮ ಬಂದ ಬಾಗಿಲು ತೆಗಿರು ಅಂತ ಯಾಕೆ ಹೇಳಲ್ಲ ಅಂದ್ರ, ಈ ಒಂದು ಜ್ಞಾನ ಯೋಗವನ್ನ ವಿಸ್ತಾರವಾದ ಭೂಮಿಯಲ್ಲಿ ಇದ್ದು ವಿಸ್ತಾರವಾದ ಮನುಷ್ಯರಿಗೆ ಹಬ್ಬಿದವರು ರಾಮಾವತಾರ ಮತ್ತು ಕೃಷ್ಣಾವತಾರದಲ್ಲಿ ಆಗಿದೆ. ಸೊ ಅದಕ್ಕೆ ರಾಮಕೃಷ್ಣ ಅಂತ ವಿಶೇಷವಾಗಿ ನಾವು ಎಲ್ಲದನ್ನೇನು ರಾಮಕೃಷ್ಣರನ್ನ ಇಟ್ಕೊಳ್ತೀವಿ. ಮತ್ತು ಕೃಷ್ಣ ಅಂಬೋದು ನಮ್ಮ ಹಿಂದಿನ ಪದ ಹತ್ತನೇ ಸಂಧಿಯಲ್ಲಿ ಏನು ನೋಡಿದ್ದೀವಿ, ಕರ್ಮಗಳೆಲ್ಲ ಮಾಡುವಾಗ ದೇಶ ಕಾಲ 9th ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಸೊ ಅದಕ್ಕೇನೋ ದೇಹದಿಂದ ಮಾಡುವಂತ ಅದಕ್ಕೆಲ್ಲ ಕೃಷ್ಣನನ್ನು ಇಟ್ಕೋಬೇಕು ಅಂಬುದು ಬಂದಿದೆ. ಸೊ ಹೀಗೆ ಬಂದಾಗ ಅದ್ರ ಜೊತೆಯಲ್ಲಿ ಕೃಷ್ಣಾವತಾರದಲ್ಲಿ ಇನ್ನು ಅನೇಕ ಮುಖದಿಂದಲೂ ಮಾಡಿದ, ಸ್ವಯಂ ರಾಮದೇವರು ಕೃಷ್ಣದೇವರು ಮಾಡಿದ್ದು ಮಾತ್ರ ಅಲ್ಲ, ಅಲ್ಲಿ ಕೊನೆಯಲ್ಲಿ ಭೀಷ್ಮಾಚಾರ್ಯರಲ್ಲಿ ಏನಿತ್ತು ಅಂದ್ರೆ ವಿದ್ಯೆ ಎಲ್ಲವೂ ಇತ್ತು. ಅವರು ಶರಪಂಚರದಲ್ಲಿ ಮಲಗಿದ್ರು, ಅವ್ರಿಗೆ ಶಕ್ತಿ ಇದಿಲ್ಲ ಪೂರ್ತಿ. ಕೃಷ್ಣ ಬಂದು ನೀನ್ ಹೇಳು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ, ನಾನ್ ಯಾಕೆ ಕೃಷ್ಣ ಹೇಳಕ್ಕಾಗತ್ತೆ ನೀನೇ ಹೇಳು. ಆವಾಗ ಭೀಷ್ಮನಲ್ಲಿ ಆವಿಷ್ಟನಾಗಿ ಮನೆ ಮನೆಗಳಲ್ಲಿ ತಿರುಗುವನು ಅಂತಲ್ಲಿ ಬರುತ್ತಲ್ಲ, ನಮ್ಗೆ ಕರುಣಾಸಂಧಿಯಲ್ಲಿ ಬರುತ್ತಲ್ಲ, ಹಾಗೆ ಅಲ್ಲಿ ಒಂದು ಭೀಷ್ಮಾಚಾರ್ಯರನ್ನ ಒಂದು ಅವರ ನಾಲಿಗೆಯಲ್ಲಿ ಕೂತು ಅವರಿಂದ ಆ ಒಂದು ರಾಜಧರ್ಮ ಮೋಕ್ಷ ಧರ್ಮ ಆಪದ ಧರ್ಮ ಇಡೀನು ಹೇಳಿಸಿ ಆಮೇಲೆ ಅದಕ್ಕೆ ಸಾರೆಯಾಗಿರುವಂತ ಆ ವಿಷ್ಣು ಸಹಸ್ರನಾಮ ವಿಷ್ಣು ಅದಕ್ಕೆ ಆಚಾರ್ಯ ಹೇಳುವಾಗ ಕೆಲವಾಗ ಮಹಾಭಾರತ ಶ್ರೇಷ್ಠ ಮುನ್ನುಡಿ ಕೊಡುವಾಗ ಅದಕ್ಕೆ ಉಪೋದ್ಘಾತ ಹೇಳುವಾಗ ಆಚಾರ್ಯರು ಮಹಾಭಾರತವೇ ಶ್ರೇಷ್ಠ, ಮಹಾಭಾರತದಲ್ಲಿ ಆ ಗೀತೆ ಎಂಬುದು ಶ್ರೇಷ್ಠ, ಗೀತೆಯಲ್ಲಿ ಎಸ್ಪೆಷಲ್ ಆಗಿರುವಂತಹ ಸಾರ ಎಂದ ವಿಷ್ಣು ಸಹಸ್ರನಾಮ. ಅದಕ್ಕೆ ವಿಷ್ಣು ಸಹಸ್ರನಾಮ ಏನು ನಮ್ಗೆ ಏನೇನು ವಿಷ್ಣು ಸಹಸ್ರನಾಮ ಇರುವಂತ ಪೊಟೆನ್ಸಿ ಅಷ್ಟೊಂದು ಪೊಟೆನ್ಶಿಯಲ್ ಅದಕ್ಕೆ ಇರತ್ತೆ, ಅದು ಇರುವಾಗ ಉಳಿದ ಕಡೆ ಹೋಗೋದು ತಪ್ಪಾಗತ್ತೆ. ಸೊ ಇದನ್ನ ಭೀಷ್ಮರ ಮೂಲಕವಾಗಿ ತಿಳಿಸಿದ್ದ, ಭೀಷ್ಮರಲ್ಲಿ ಆವಿಷ್ಟನಾಗಿ ಹೇಳಿಸಿದ. ಆದ ಕಾರಣದಿಂದ ನೋಡಿ ನಾವು ಭೀಷ್ಮರು ಕ್ಷತ್ರಿಯರು, ಅವರು ಬ್ರಾಹ್ಮಣರಲ್ಲ ಕ್ಷತ್ರಿಯರು, ಇದ್ರನ್ನ ನಮ್ಗೆ ಭೀಷ್ಮ ಅಂತ ಹೇಳಲ್ಲ, ಭೀಷ್ಮ ಆಚಾರ್ಯರು ಅಂತ ಹೇಳ್ತೀವಿ, ಭೀಷ್ಮಾಚಾರ್ಯರು ಅಂತ ಹೇಳ್ತೀವಿ. ಅದು ಮಾತ್ರ ಅಲ್ಲ, ಈವಾಗಲೂ ನಾವು ಬಂದು ಭೀಷ್ಮಾಷ್ಟಮಿ ಅಂತ ಅವ್ರಿಗೆ ತರ್ಪಣ ಕೊಡ್ತಾರೆ, ಯಾಕೆ ತರ್ಪಣ, ಓ ಮಕ್ಕಳಿಲ್ಲ ಪಾಪ ಅವ್ರಿಗೆ ತರ್ಪಣ ಅಂದ. ಮಕ್ಕಳಿಲ್ಲದವ್ರು ಎಷ್ಟೋ ಋಷಿ ಮುನಿ ಎಷ್ಟೋ ಜನ ಇರ್ತಾರೆ, ಯಾರಿಗೇನು ನಾವು ಕೊಡೋದಿಲ್ಲ, ಇವ್ರಿಗೆ ಯಾಕೆ ಕೊಡ್ತೀವಿ, ಮೇನ್ ರೀಸನ್ ಮಕ್ಕಳಿಲ್ಲ ಅಂತಿಲ್ಲ, ಇವರ ಮೂಲಕವಾದ ದೇವರು ಈ ಯೋಗವನ್ನ ನಮ್ಗೆ ಹೇಳಿದ್ದಾನೆ, ಆ ಕೃತಜ್ಞತೆ. ಇವರು ಇವತ್ತು ನಾವು ವಿಷ್ಣು ಸಹಸ್ರನಾಮ ಎಲ್ಲಿ ಎಲ್ಲಿ ಹೋದನು ಪಠನ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಏನು ರೋಗ ರುಜಿನ ಬಂದ್ರು ವಿಷ್ಣು ಸಹಸ್ರನಾಮ, ನಮ್ಗೆ ಬಂದು ಒಂದು ಇದು ಬಂದಾಗ ಏನೋ ಏನೋ ಸಾಡೆ ಸಾತಿ ಬಂದ್ರೂ ವಿಷ್ಣು ಸಹಸ್ರನಾಮ, ಎಲ್ಲದಕ್ಕೂ ವಿಷ್ಣು ಸಹಸ್ರನಾಮನೇ ಬಳಸ್ತೀವಿ, ಪ್ರಾಯಶ್ಚಿತ ವಿಷ್ಣು ಸಹಸ್ರನಾಮ ಎಲ್ಲದಕ್ಕೂ ವಿಷ್ಣು. ಇದನ್ನ ಕೊಟ್ಟ ಮೀಡಿಯಂ ಹಾಗೆ ಬ್ರಹ್ಮನಲ್ಲಿ ಆವಿಷ್ಟ ರುದ್ರನಲ್ಲಿ ಆವಿಷ್ಟ ಅಂತ ಹೇಳ್ತೀವೋ ಹಾಗೇನೆ ಭೀಷ್ಮರಲ್ಲಿ ನಿಂತು ಇದನ್ನ ಕೇಳಿಸಿದವನು ಸಾಕ್ಷಾತ್ ಭಗವಂತ. ಯಾಕೆಂದ್ರೆ ಅದನ್ನ ತಿಳಿದವನು ಅವನೇ, ಅದನ್ನ ಹೇಳಬಲ್ಲನು ಅವನೇ. ಅದು ಇಟ್ ಇಸ್ ವೆರಿ ಎವಿಡೆಂಟ್, ಶರಪಂಚರದಲ್ಲಿ ಮಲಗಿದ್ದಾರೆ ಎಲ್ಲಾ ಅವರಲ್ಲಿ ಇರುವಂತಹ ಸ್ಟ್ರೆಂತ್ ಸ್ಟ್ಯಾಮಿನಾ ಎಲ್ಲವೂ ಹೋಯಿತು, ಮಾತಾಡ್ಲಕ್ಕೇನು ಶಕ್ತಿ ಇರೋದಿಲ್ಲ. ಆವಾಗ ಅವರಲ್ಲಿ ನಿಂತು ಇಷ್ಟು ನುಡಿಸಿದ್ದಾನೆ ಕೃಷ್ಣ, ಸೊ ಕೃಷ್ಣನೇ ಅಲ್ಲಿ ನುಡಿಸಿದ್ದಾನೆ. ಅದಕ್ಕೆ ಭೀಷ್ಮಾಚಾರ್ಯ ಆ ಒಂದು ಪ್ರತೀಕ. ಸೊ ಭೀಷ್ಮಾಚಾರ್ಯರಿಗೆ ತರ್ಪಣ ಕೊಡುವಾಗ ಈ ಒಂದು ಪೂರ್ತಿ ಅಪ್ ಟು ದಟ್ ಬ್ಲೂ ಲೈನ್ ಇದಲ್ಲ ನಾರಾಯಣ ಅಷ್ಟು ತನಕ, ಆವಾಗ ನಮ್ಗೆ ಆ ವ್ಯಕ್ತಿಯಲ್ಲಿ ಗೌರವ ಬರುತ್ತೆ. ಎಷ್ಟು ದೇವತೆಗಳು ಅವರಲ್ಲಿ ನಿಂತು ಹಾಗೆ ಕೊಟ್ಟಿದೆ ಅಂದ್ರೆ ಪಿಕ್ಚರ್ ನೋಡುವಾಗ ಒಂದು 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 ಒಂದೊಂದು ನಮ್ಗೆ ಗೊತ್ತಾಗತ್ತೆ. ಎಷ್ಟು ಅಲ್ಲಿ ಬರುವಾಗ ಭೀಷ್ಮಾಚಾರ್ಯರು ಅಂತ ಬರುವಾಗ ಗೋಲ್ಡ್ ಕಲರ್ ಬರುವಾಗ ಅದು ಒಳಗೆ ಒಳಗೆ ಇಷ್ಟು ಜನ ಕೃಷ್ಣ ಒಳಗಿದ್ದು ಇಷ್ಟು ಜನರು ಅಲ್ಲಿ ಭೀಷ್ಮನ ಮುಖದಿಂದ ಕೇಳಿಸಿದ್ದಾನೆ ಅಂತ ಬರುತ್ತೆ. ಸೊ ಭೀಷ್ಮಾಚಾರ್ಯರು ಆದ ಮೇಲೆ ಅಲ್ಲಿ ಕೃಷ್ಣ ಹೇಳಿದೆ, ಸೊ ವಾಸಿಷ್ಠ ಕೃಷ್ಣ ಅಲ್ಲೇ ಹೇಳಿದೆ. ಬಟ್ ತಿರುಗಾನ ನಮ್ಗೆ ವೇದವ್ಯಾಸ ರೂಪದಿಂದ ಆ ಬ್ರಹ್ಮಸೂತ್ರ ಎಲ್ಲವೂ ಕೊಟ್ಟಿದ್ದಾರೆ. ಸೊ ಭೀಷ್ಮಾಚಾರ್ಯರು ಆದ್ಮೇಲೆ ಅಲ್ಲೇ ನಿಂತಿಲ್ಲ, ವೇದವ್ಯಾಸರು ಮಾಡಿದೆ ಈ ತರ ನಮ್ಗೆ ಪುರಾಣಗಳು ಎಲ್ಲವೂ ಮೇನ್ ಆಗಿ ಬ್ರಹ್ಮಸೂತ್ರ ಭಾಷ್ಯ ಇದನ್ನ ಅವರು ಇಷ್ಟೇ ವೇದಕ್ಕೆ ಇರುವಂತ ಅರ್ಥಗಳು ಇದಾಗ ಅರ್ಥ ಮಾಡಬೇಕು, ಬಿಕಾಸ್ ಹಿಂದಿನ ಯುಗಗಳಲ್ಲಿ ಅದೆಲ್ಲ ಗೊತ್ತು. ತ್ರೇತಾಯುಗದ ಒಂದೊಂದು ಕಡೆ ನೋಡಿದ್ವಿ, ತ್ರೇತಾಯುಗದ ಆತ್ಮರ ಇದಿಲ್ಲ ಅವ್ರಿಗೆಲ್ಲ ಗೊತ್ತಿತ್ತು. ಇವಾಗ ಮೇಲಿಂದ ಮೇಲೆ ಅರ್ಥ ನೋಡೋರಿಗೆ ಗೊತ್ತಾಗಲ್ಲ, ಇಷ್ಟು ಕನ್ಫ್ಯೂಷನ್. ಅದಕ್ಕೆ ಇದಮ್ಮಿತ್ತಮ್ಮಂತ ಅದನ್ನ ವೇದವ್ಯಾಸರು ಹೇಳಿದ್ರು, ಅದು ಬ್ಲೂ ಆಗತ್ತೆ ತಿರ್ಗಾ ಲೈಟ್ ಬ್ಲೂ ಕಾಪರ್ಸೆಲ್ಲ ಇದು ಓಷನ್ ಬ್ಲೂ ಆಗತ್ತೆ ಇದು. ಆದ ಮೇಲೆ ವೇದವ್ಯಾಸರು ಹೇಳಿದ ಮೇಲೂ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬಂದಾಗ ಅದು ಹೇಳೋ ತರ ಆ ಕಲಿಯ ಪ್ರಭಾವವು ಜಾಸ್ತಿ ಆಗ್ತಾ ಬರುತ್ತೆ. ಬಿಕಾಸ್ ಕಲಿಗೆನು ದೇವರು ಮೀಸಲಿಟ್ಟಿದ್ದಾನೆ, ಕಲಿಯ ಸಾಧನೆಯನ್ನು ಆಗಬೇಕು, ದೇವರಿಗೆ ಪಕ್ಷಪಾತನೇ ಇಲ್ಲ, ಅವನ ಸಾಧನೆಯನ್ನು ಆಗಬೇಕು. ಅವನು ಬುದ್ಧಿಯಲ್ಲೇ ಒಂದು ಕೂತು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಗೌತಮ ಶಾಪದಿಂದ ಬಂದಾಗ ಇವಾಗ ರಾಕ್ಷಸರು ದೈತ್ಯರು ಎಂಬುವರು ಹೊರಗೆ ಆ ಒಂದು ಆ ಒಂದು ಆಕಾರ ವಿಶೇಷದಿಂದ ಅವ್ರು ಬರೋದಿಲ್ಲ, ನಮ್ಮ ಮನಸ್ಸಲ್ಲೇ ಬಂದು ಕೂತು ಬಿಡ್ತಾರೆ. ಕಲಿ ಎಲ್ಲಿ ಇದೆ ಅಂದ್ರೆ ನಮ್ಮ ಮನಸ್ಸಲ್ಲೇ ಕೂತಿರತ್ತೆ. ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಥಾಟ್ಸ್, ನಮ್ಮ ಆಕ್ಷನ್ ಲೇ ಒಳಗೆ ಬಂದು ಕೂತು ಬಿಟ್ಟಿದೆ. ಚಂದ ಕೂತು ಬಿಟ್ಟಿದ್ದಾನಂದ್ರೆ ಇದ್ದಾನೆ, ಅಭಿವ್ಯಕ್ತವಾಗ್ತಾ ಅವನೇ, ಅವನ ಪ್ರಭಾವೇ ನಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದ ಕಾರಣದಿಂದ ಅವರಿಗೆ ಜನರಿಗೆ ಬೇರೆ ಬೇರೆ ಅರ್ಥ, ವೇದವ್ಯಾಸರು ಬರೆದದ್ದನ್ನ ಬೇರೆ 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 ಅರ್ಥ ಅವ್ರಿಗೆ ತೋರಿಸಿತ್ತು, ಅದು ಹಾಗೆ ಕೊಟ್ಟು ಬಿಟ್ಟಿದ್ರು. ಆವಾಗ ತಿರುಗನೋ ಈ ಯೋಗವನ್ನ, ಆ ಯೋಗ ಮಾರ್ಗ ಸಜ್ಜನರಿಗೆ ಸಿಕ್ಕಬೇಕು ಅಂತ ಆಚಾರ್ಯರು ಬಂದರು, ಮಧ್ವಾಚಾರ್ಯರು ಅದು ಡಾಕ್ಟ್ರಿನ್ಗ. ಅಲ್ಲಿ ಮಧ್ವಾಚಾರ್ಯರ ಮೂಲಕವಾಗ, ಗುರು ಮೂಲಕವಾಗ ಪ್ರಾಣನೇ ಬಂದು ಬಿಟ್ಟಿದ್ದಾನೆ, ಸಾಕ್ಷಾತ್ ಪ್ರಾಣದೇವರ ಮೂಲಕ. ಬಿಕಾಸ್ ಕಲಿಯುಗ ಇಸ್ ಸೋ ಪವರ್ಫುಲ್, ಯು ಗೆಟ್ ಈಸಿಲಿ ಡಿಸ್ಟ್ರಾಕ್ಟೆಡ್. ಸೊ ಸ್ವಯಂ ಪ್ರಾಣದೇವರೇ ಬರಬೇಕಾಯ್ತು, ಪ್ರಾಣದೇವರಲ್ಲಿ ದೇವರು ನಿಂತು ಅದೇ ಹೇಳ್ತೀವಿ ಗುರು ಮೂಲಕ ಅಂತ ತೋರಿಸ್ಬೇಕು ಎಕ್ಸ್ಪ್ಲಿಸಿಟ್ ಆಗ. ಇಷ್ಟು ತನಕ ನಮ್ಗೆ ಇಂಡೈರೆಕ್ಟ್ ಆಗದ, ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ತೋರಿಸ್ಬೇಕಾಯ್ತು. ಸೊ ಆ ಒಂದು ಡಾರ್ಕ್ ಗ್ರೀನ್ ಅಲ್ಲಿ ಮಧ್ವಾಚಾರ್ಯರು, ಮಧ್ವಾಚಾರ್ಯರಲ್ಲಿ ಇದ್ದು ಮಧ್ವಾಚಾರ್ಯರಲ್ಲಿ ಇದ್ದು ಅಂದ್ರೆ ಯು ಶುಡ್ ನಾಟ್ ಮೇಕ್ ದ ಮೀನಿಂಗ್ ಹಿಯರ್. ಆ ಬ್ರಹ್ಮನಲ್ಲಿ ಇದ್ದು, ರುದ್ರ ಇಂದ್ರನಲ್ಲಿ, ದಕ್ಷನಲ್ಲಿ ಇದ್ದು, ಸೂರ್ಯನಲ್ಲಿ ಇದ್ದು, ಮನುವಿನಲ್ಲಿದ್ದು, ಇಕ್ಷ್ವಾಕು ಇದ್ದು, ಮಧ್ವಾಚಾರ್ಯ ಇದ್ದು, ಹೀಗೆ ಅರ್ಥ ಅಲ್ಲ. ಅಲ್ಲಿ ಬರೋವಾಗ ಇಕ್ಷ್ವಾಕು ಆದ ಮೇಲೆ ರಾಮಕೃಷ್ಣರು ಬಂದ್ಬಿಟ್ಟು ಭೀಷ್ಮಾಚಾರ್ಯರಿಗೆ ಹೇಳಿದ್ದಾರೆ. ಸೊ ಇಲ್ಲಿ ಬರೋದು ನಮ್ಗೆ ತಿರ್ಗಾ ಭೀಷ್ಮಾಚಾರ್ಯರಲ್ಲಿ ತಿರ್ಗಾ ಅದು ಸ್ವಲ್ಪ ಮರೆಯಾದಾಗ ಅದೇ ದೇವರು ಭೀಷ್ಮನಲ್ಲಿ ನಿಂತ ಅದೇ ದೇವರು ಅವನೇ ವೇದವ್ಯಾಸನಾಗಿ ಬಂದ್ರು, ಅಲ್ಲಿ ಮಧ್ವಾಚಾರ್ಯ ಬಂದ್ರು, ಹೀಗೆ ತಕ್ಕೋಬೇಕು, ಹೀಗೆ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ತಾರತಮ್ಯ ಭಂಗ ಆಗಬಾರ್ದು. ತಿರೋಧಾನ ಆದಾಗ, ಆ ಯೋಗ ನಷ್ಟ ಆದಾಗ ರಿವೈವ್ಗೆ ಹಾಗಾಯ್ತು ಅಂತ. ಸೊ ರಾಮಕೃಷ್ಣ ರೂಪ ತಕ್ಕೋಬೇಕು, ವೇದವ್ಯಾಸ ತಕ್ಕೋಬೇಕು, ಆಮೇಲೆ ಅವರಲ್ಲಿ ಅದಕ್ಕೆ ಮಧ್ವಾಚಾರ್ಯ ನಮಸ್ಕಾರ ಮಾಡುವಾಗ ಅದು ಮಧ್ವಾಚಾರ್ಯರ ಮೂರು ಅವತಾರ ನಾವು ನೋಡೋವಾಗ ಇಂಬಿಟಿ ಅನ್ನೋದು ಗೋಲ್ಡ್ ಇರೋ ಭೀಷ್ಮಾಚಾರ್ಯ ಎಲ್ಲ ತರೋದಿಲ್ಲ, ಏನ್ ತರ್ತೀವಿ, ರಾಮ ಕೃಷ್ಣ ವೇದವ್ಯಾಸ ಮೂರು ಮಧ್ವ ಹನುಮ ಭೀಮ ಮಧ್ವ ಹಾಕಿ ಇದನ್ನೇ ಹಾಕಿ ರಾಮಕೃಷ್ಣ ವೇದವ್ಯಾಸ ರೂಪ ಹೀಗೇನೆ ಹಾಕ್ತಿವಿಲ್ಲ ಅದೇ ಬರುತ್ತೆ. ಸೊ ಅವರಲ್ಲಿ ಅದಿರೋ ತನ್ನ ಒಳಗೆ ಹೊರಗೆ ಇರುವಂತಹ ರೂಪ ಇಲ್ಲ, ತನ್ನ ಒಳಗೆ ವಿಶೇಷವಾದ ಜ್ಞಾನ ಕೊಡ್ಲಕ್ಕೆ ಅನೇಕ ರೂಪ ಮಧ್ವಾಚಾರ್ಯ ಇದ್ರು. ಜ್ಞಾನ ಆ ಒಂದು ಯೋಗ, ಯೋಗ ಮಾರ್ಗ, ಈ ಜ್ಞಾನ ಯೋಗ ಅದನ್ನ ಕೊಡುವಂತ ಜ್ಞಾನ ಇಳಿದು ಬಂದ ದಾರಿ ಜಾಗ ಆ ಜ್ಞಾನ ಗಂಗೆ ಬಂತು, ಆ ಅದನ್ನ ಅವರು ತೋರ್ತಾ ಬಂದಿದ್ದಾರೆ. ಸೊ ಮಧ್ವಾಚಾರ್ಯ ಆಯ್ತು, ಮಧ್ವಾಚಾರ್ಯ ಮೂಲಕವಾಗ ನೆಕ್ಸ್ಟ್ ಎಂಟೈರ್ ನಮ್ ಗುರು ಪರಂಪರೆ ನಾವು ತಕ್ಕೊಳ್ತೀವಿ. ಗುರುಗಳು ಅಂದ್ರೆ ಗುರುಗಳ ಕರುಣದಿಂದ ಅಂದ್ರೆ ಎಲ್ಲಾ ಗುರುಗಳನ್ನು ತಕ್ಕೊಳ್ತೀವಿ, ನಮ್ಮ ಗುರು ಆರಾಧನೆಗಳು ಮಾಡ್ತೀವಿ. ಸೊ ಗುರು ಆರಾಧನೆ ಮಾಡಿ ಇವಾಗ ನೆಕ್ಸ್ಟ್ ಆರಾಧನೆ ಬರವಾಗಲಿ, ತೀರ್ಥ ಆರಾಧನೆ ಆಗಲಿ, ಬರವಾಗ ಸರಿ ಸತ್ಯಸಂಧರು ಆರಾಧನೆ ಆಗಲಿ, ಇವರನ್ನ ನೀವು ಗುರು ಅಂತ ನಮಸ್ಕಾರ ಮಾಡುವಾಗ ಇದು ಪೂರ್ತಿ ಅವ್ರ ಮೇಲೆ ಇರುವಂತ ಮಧ್ವಾಚಾರ್ಯ ಅವ್ರ ಗುರುಗಳು ತಕೊಂಡು ಮಧ್ವಾಚಾರ್ಯರು ಪೂರ್ತಿ ಅದು ನಾರಾಯಣನನ್ನೇ ನಿಲ್ಲಿಸಬೇಕು, ಒಳಗಿರುವಂತ ನಾರಾಯಣ ಬರಬೇಕು, ಹಿಂಬಿಟ್ಟು ನೀವು ಇದು ಕೆಲವೊಮ್ಮೆ ತೆಗೆದು ಬಿಡ್ತೀವಿ ನಾವು. ಸೊ ಹೀಗೆ ಪೂರ್ತಿ ಇಷ್ಟೇ ಹೀಗೆ ಜ್ಞಾನ ಹರಿದು ಬಂದ ದಾರಿ ಅಂತ ನಾವು ಚಿಂತನೆ ಮಾಡಿದ್ರೆ, ಇವಾಗ ನಾವು ಮಾಡುವಂತ ನಮಸ್ಕಾರ, ನಮ್ಮ ಮನೆಗೆ ಬಂದ ನಮ್ಮ ಮನೆಯಲ್ಲಿ ಇರುವಂತ ನಮ್ಮ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡುವಾಗ, ಈ ಒಂದು ಆ ವಂಶ ಪರಂಪರೆ ಅವರ ಮೂಲಕವಾಗಿ ಈವನ್ ಅದೇ ನಮ್ಮ ತಾಯಿ ತಂದೆಯರು ನಮ್ಗೆ ಏನು ಅವ್ರ ಮಧ್ಯ ಸಿದ್ಧಾಂತನೇ ನಮ್ಮ ತಾಯಿ ತಂದೆಗೆ ಗೊತ್ತಿಲ್ಲ ರೀ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡೋದು ಅಂದ್ರೆ ಅವರಿಗೆ ಗೊತ್ತಿಲ್ಲದೆ ಇರಬಹುದು. ನಿಮಗೆ ಗೊತ್ತು ಆಗುವಂತೆ ನಿಮ್ಗೆ ಈ ಶರೀರ, ಈ ಆಪರ್ಚುನಿಟಿ ಎಲ್ಲವೂ ಕೊಟ್ಟದ್ದು ಅವ್ರಿಗೆ ಆಗತ್ತೆ. ಸೊ ಅವ್ರಿಗೆ ಅಲ್ಲಿ ಮರೆ ಆಯ್ತು ಅವರಲ್ಲಿ, ಬಟ್ ನಮ್ಮಲ್ಲಿ ಅವರಿಂದ ದೇಹವನ್ನ ಪಡೆದ ಈ ದೇಹ ನಮ್ಗೆ ಇದೆ. ನಮ್ಮ ತಾಯಿ ತಂದೆಗಳು ಅವ್ರಿಗೆ, ಅವ್ರ ತಾಯಿ ತಂದೆಗಳು ಅವ್ರಿಗೆ ಭೋಜನ ರಸ್ತೆ ಭಾಷೆಯಲ್ಲಿ ನೋಡಿದ್ವಿ, ಮೂರು ತಲೆಮಾರು ಬರುತ್ತೆ. ಸೊ ಆ ಜೀನ್ಸ್ ಕ್ರೂಡ್ಲಿ ಪುಟ್ಟಿ ಗಂಟೆಗೆ ಜೀನ್ಸ್, ಸೊ ಅದರಿಂದ ಈ ದೇಹ ನಮ್ಗೆ ನಿರ್ಮಾಣ ಆಗಿದೆ. ಈ ದೇಹ ಬಿ ಓವಿಟ್ ಥ್ರೂ ದಟ್ ಪೇರೆಂಟ್ಸ್ ಬಂದಿದೆ. ಸೊ ಅವರಿಗೆ ನಮಸ್ಕಾರ ಮಾಡುವಾಗ ಅವರು ಗುರುಸ್ಥಾನೀಯರಾಗ್ತಾರೆ, ಪಿತೃಸ್ಥಾನೀಯರಾಗ್ತಾರೆ. ಸೊ ಅವ್ರಿಗೆ ನಮಸ್ಕಾರ ಮಾಡುವಾಗ ಇವ ಹಾಗೆ ಸೂರ್ಯ ಮನು ಇಕ್ಷಾಕು ಇದು ಬಂತಲ್ಲ ಪರಂಪರ ಸಂಪ್ರದಾಯ ಅಂತ ಅದನಿಂದ ಬಂದದ್ದು. ಸೊ ಅಲ್ಲಿನೂ ಕೊನೆಯಲ್ಲಿ ನಾರಾಯಣನಲ್ಲಿ ನಿಲ್ಲಿಸಬೇಕು. ಸೊ ಇಷ್ಟು ಜನ ನಮ್ಮ ತಾಯಿ ತಂದೆಯರಿಲ್ಲದೆ ಅವರಲ್ಲಿ ಅಭಿವ್ಯಕ್ತ ಆಗಿಲ್ಲ, ಮಧ್ವ ಸಿದ್ಧಾಂತ ಜ್ಞಾನವೋ ಹರಿಸರ್ವೋತ್ತಮ ವಾಯುಗೋತ್ತಮ ತಾರತಮ್ಯ ತಂದೆ ತಾಯಿಗೆ ಬಾರದೇ ಇರಬಹುದು, ಬಟ್ ಅವರು ಮೂಲಕವಾಗಿ ಬಂದಿದೆ ಅಂತ ಅಲ್ಲಿ ಇದನ್ನ ತಿಳಿದು ಒಂದು ತಾಯಿ ತಂದೆಯರಿಗೆ ನಮಸ್ಕಾರ ಮಾಡಿದ್ರೆ ಅಷ್ಟು ಫಲದಾಯಕ ಆಗತ್ತೆ. ಹಾಗೇನೆ ದೊಡ್ಡವರು ಗುರು ಹಿರಿಯರು ಬಂದಾಗನು, ಬರೀ ನಮ್ಮ ಗುರುಗಳು ಬಂದಿದ್ದಾರೆ, ಗುರುಗಳಿಗೆ ಪಾದ ಪೂಜೆ ಅಂದ್ರೆ ಬರೀ ಆ ಗುರುಗಳಿಗೆ ಸದಜ್ಞತ್ವ ಜ್ಞಾನ ಇದೆಯಾ ಏನಿದೆ, ಏನೂ ಇಲ್ಲ. ಅವರು ಅವ್ರ ಗುರುಗಳಿಗೆ. ಸೊ ಹೀಗೆ 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 ಹೋಗುತ್ತೆ. ಸೊ ಆ ಗುರುವಿನಲ್ಲಿ ಆ ಒಂದು ಮೊಟ್ಟ ಮೊದಲ ನಾರಾಯಣನ ತನಕ ಅವರಿದ್ದಾರೆ ಅಂತ ತಿಳ್ಕೊಂಡ್ರೆ, ಈವಾಗ ಒಂದು ಗುರು ನಮಸ್ಕಾರ ಹಾಕಿದ್ರು, ತಾಯಿ ತಂದೆಗಳಿಗೆ ನಮಸ್ಕಾರ ಹಾಕಿದ್ರು, ಅದು ನಮ್ಮ ಮನಸ್ಸಲ್ಲೇ ಗೌರವ. ಈ ನಾನು ನಮಸ್ಕಾರ ಮಾಡೋದು ಹೇಗೆ, ನಮ್ಮ ನಮ್ಮ ಮನೆಯಲ್ಲಿ ಒಂದು ತುಳಸಿ ಪ್ರತೀಕ ಇರಬಹುದು, ಪ್ರತಿಮಾ ಇರಬಹುದು, ಆರು ಒಂದು ವೆಂಕಟರಮಣ ಪ್ರತಿಮಾ ಇರಬಹುದು, ಎಷ್ಟು ಗೌರವದಿಂದ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತದೆ, ಬರೀ ಜಡ. ಬಟ್ ಅಲ್ಲಿ ದೇವರ ಸನ್ನಿಧಾನ ಇದೆ ಅಂತ ಹೇಗೆ ಮಾಡ್ತೀವೋ ಹಾಗೇನೆ ಅದಕ್ಕಿಂತ ಛಲಪ್ರತಿಮೆಗಳು, ಅದು ನೆಕ್ಸ್ಟ್ ಅಲ್ಲಿ ಬರುತ್ತೆ. ಛಲಪ್ರತಿಮೆಗಳು ಜಡ ಛಲ, ಜಡಕ್ಕಿಂತ ಜಡ ಅಂದ್ರೆ ಜಡ ಜಡ, ಛಲಪ್ರತಿಮೆ ಅಂದ್ರೆ ಲೈಫ್ ಇರುವಂತದ್ದು. ಯಾವಾಗಲೂ ಲೈಫ್ ಇರುವಂತದ್ದಲ್ಲಿ ದೇವರ ಅಭಿವ್ಯಕ್ತಿ ಜಾಸ್ತಿ ಇರುತ್ತೆ. ಸೊ ಜಡಕ್ಕಿಂತ ಛಲಪ, ಅದಕ್ಕಿಂತ ದುಷ್ಟ ಮನುಷ್ಯ ಇದ್ರೆ ಅವನಿಗೆ ಸನ್ನಿಧಾನ ಇರೋದಿಲ್ಲ. ಹೇಳೋದು ಸಜ್ಜನರು, ತಾಯಿ ತಂದೆಯರು, ಅಜ್ಜ ಅಜ್ಜಿಯರು, ಮತ್ತು ಅದು ವಂಶಾವಳಿ ಆಗುತ್ತೆ. ಯು ಓ ದ ಬಾಡಿ ಟು ದೆಮ್. ಇಲ್ಲಿ ಇರುವಂತ ಥಾಟ್, ದೇಹ ಇಲ್ಲದೆ ಸಾಧನೆ ಇಲ್ಲ, ದೇಹ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ವಂಶಾವಳಿ. ಆ ಒಂದು ಅದು ನಮ್ಗೆ ನಾವು ಹೇಳ್ತೀವಿ ಗೋತ್ರ ಇದೆಲ್ಲ ಹೇಳಿ ಮತ್ತೆ ಆ ಗೋತ್ರದಿಂದ ಬಂದದ್ದು. ಸೊ ಅದರಲ್ಲಿನೂ ನಮ್ಗೆ ಈಗ ಆ ಒಂದು ತಿಳ್ಕೊಳ್ಳುವ ಆ ಕೆಪಾಸಿಟಿ ಈ ದೇಹದಲ್ಲಿನೂ ಇದರತ್ತ. ಪ್ಲಸ್ ಇದನ್ನ ಪೋಷಣೆ ಮಾಡಿ ಜ್ಞಾನ ಕೊಟ್ಟ ಯಾರು ಗುರು ಪರಂಪರೆ ಇದೆಯೋ ಅವರು ಇಬ್ರಿಗೇನೋ ಇವಾಗ ನಮಸ್ಕಾರ ಮಾಡುವಾಗ ಏನೋ ಭಕ್ತಿ ಎಂಬುದು ಬರುತ್ತೆ. ದೇವ ವಿ ಡೋಂಟ್ ಸಿ ಜಸ್ಟ್ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಅವರ ಒಳಗೆ ಈ ಜ್ಞಾನ ಹರಿದು ಬಂದ ಈ ಪರಂಪರೆಯನ್ನ ನೋಡಿ ಎಲ್ಲರಿಗೆ. ಸೊ ಇವಾಗ ಒಂದು ಗುರು ನಮಸ್ಕಾರ ಹಾಕುವಾಗ ಅವ್ರಿಗೆ ಮಾತ್ರ ಅಲ್ಲ, ಇಷ್ಟು ಜನ ಈ ಒಂದು ಅದಕ್ಕೆ ನೆಕ್ಸ್ಟ್ ನೀವು ತಗೊಂಡ್ರೆ ಟ್ವೆಲ್ತ್ ತಗೊಂಡ್ ಐ ತಿಂಕ್ ಟ್ವೆಲ್ತ್ ಸ್ಲೈಡ್ ನೀವು ತಗೊಂಡ್ರೆ ನಿಮ್ಗೆ ಅಲ್ಲಿ ಸೋಪಾನ, ಆ ಒಂದು ಮೆಟ್ಲು ನಾರಾಯಣನಿಂದ. ಸೊ ನಾವು ಇವಾಗ ನಮಸ್ಕಾರ, ನಮ್ಮ ಗುರು ಮೈ ಗುರು ಅಂತ ಕೆಳಗೆ ಹಾಕಿದೆ, ಮೈ ಗುರು ಅಂತ ಆ ಗುರುಗಳಿಗೆ ನಮಸ್ಕಾರ ಮಾಡುವಾಗ ಅವರಲ್ಲಿ ದಾಸವರ್ಗ ಎಂತ, ಬಿಕಾಸ್ ಅದು ಅವರು ಗುರು ಅಂತ ಯಾರು ಬರ್ತಾನೋ ಅವನಿಗೆ ಅವರ ಗುರುಗಳು ಉಪದೇಶ ಕೊಟ್ಟಿರ್ತಾರೆ. ಹೀಗೆ ಹೀಗೇನೆ ನನ್ನ ಬೇಕು, ಹೀಗೆ ಹೀಗೆ ಆ ದೇವರ ಬಗ್ಗೆ ಹೇಳುವಾಗ ಈ ತರ ಪ್ರಾರ್ಥನೆ ಮಾಡ್ಬೇಕು, ಈ ತರ ಶ್ಲೋಕಗಳು ಮಾಡು ಅಂತ ಅವರವರು ಬಂದು ಅವರಿಗೆ ಅನುಗ್ರಹ ಗುರುಗಳು ಇರ್ಬೋದು, ಸಾಕ್ಷಾತ್ ಗುರುಗಳು ಇರ್ಬೋದು, ಅವರಿಗೆ ಕೊಟ್ಟಿರ್ತಾರೆ. ಸೊ ದೇ ವಿಲ್ ಬಿ ಡೂಯಿಂಗ್ ದೇರ್ ಪ್ರಾರ್ಥನಾ ಲೈಕ್ ಅ ಟ್ಯೂಬ್ ಮೇಲೆ ಕಳಿಸ್ತಾರೆ. ಸೊ ಮೈ ಗುರುಗಳು ಅವರು ದಾಸ ಪರಂಪರೆ ಗುರು ಪರಂಪರೆ, ಇದು ಗುರು ಪರಂಪರೆ ಅಂದ್ರೆ ಎಲ್ಲ ಬರುತ್ತೆ. ಐ ಸ್ಪೆಸಿಫಿಕಲಿ ಪುಟ್ ದಾಸ ಪರಂಪರೆ, ಯಾಕೆಂದ್ರೆ ಲಾಟ್ ಆಫ್ ಪೀಪಲ್ ಜಸ್ಟ್ ಸ್ಕಿಪ್ ದಾಸ ವರ್ಗವನ್ನೇ ಸ್ಕಿಪ್ ಮಾಡಿಬಿಡ್ತಾರೆ, ಡೈರೆಕ್ಟ್ ಆಗಿ ರಾಯರು ಮೇಲೆ 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 ಹೋಗ್ತಾರೆ. ದಾಸವರ್ಗ ವಿಜಯದಾಸರು, ಗೋಪಾಲ್ ದಾಸರು, ಜಗನ್ನಾಥ ದಾಸರು, ಇವು ಏನೋ ಅವರು ತರೋದೇ ಇಲ್ಲ, ಅವರು ಹಾಗೆ ಮಾಡಬಾರ್ದು ಅಂತ ಬೋಧಕ್ಕೆ ದಾಸವರ್ಗ ಅಂತ ಹಾಕಿದೆ. ಅವರು ಗುರು ಪರಂಪರೆ ಸ್ಮರಣ, ಅದೇ ನಮ್ಗೆ ಮಂಗಳಾಚರಣ ಸಂಧಿಯಲ್ಲಿ ದಾಸರು ಹೇಳಿದ್ದ ವಿಷಯ, ಹೊಸ ವಿಷಯ ಏನೂ ಇಲ್ಲ. ಇದಾದ್ಮೇಲೆ ಮಧ್ವಾಚಾರ್ಯ ವೇದವ್ಯಾಸರು ಆಮೇಲೆ ವಿಷ್ಣು ಸಹಸ್ರನಾಮ ಹೇಳಿಸಿದ್ದು, ರಾಮಕೃಷ್ಣ, ಇಕ್ಷ್ವಾಕು, ಮನು, ಸೂರ್ಯ, ದಕ್ಷ, ಜ್ಞಾನ ಹರಿದು ಬಂದ ಪರಂಪರೆ, ಇಷ್ಟೂ ಜನರು ಇದ್ದಾರೆ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡು ನಮಸ್ಕಾರ ಮಾಡಿದ್ರೆ ಇದು ಹೇಳೋದು. ಆ ನಮಸ್ಕಾರ ಮಾಡುವಾಗ ನಮ್ಮ ಮನಸ್ಸಲ್ಲಿ ಇಷ್ಟು ನೆನಪು ಬಂದ್ರೆ ಮಾಡುವಾಗ ಗೌರವ ಇರುತ್ತೆ, ಭಕ್ತಿ ಇರುತ್ತೆ. ಅದು ಗುರುಭಕ್ತಿ ಅಂತ ಅದಕ್ಕೆ ಕರೀತೀವಿ. ಗುರುಭಕ್ತಿಯಿಂದ ಒಂದು ನಮಸ್ಕಾರ ದೇವರಿಗೆ ಹಾಕಿದ ದೇವರಿಗೆ ಅಲ್ಲಿ ಇರುವಂತ ದೇವರಿಗೆ ಹಾಕಿದ್ದ ದೇವರಿಗೆ ತುಂಬಾ ತೃಪ್ತಿ ಆಗತ್ತೆ, ಯಾಕಂದ್ರೆ ಜ್ಞಾನದ ಪರಂಪರೆ ಇದಾಗತ್ತೆ ಅಂತ. ಸೊ ಇದಾದ್ಮೇಲೆ ಇದನ್ನೇ ನಾವು ಇವಾಗ ಮೂರು ರೀತಿಯಿಂದಲೂ ನಮ್ಗೆ ಸಮನ್ವಯ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದು, ಇಲ್ಲಿ ಈ ಪಿಕ್ಚರ್ ಇಟ್ಸೆಲ್ಫ್ ಇಸ್ ಸೆಲ್ಫ್ ಎವಿಡೆಂಟ್. ಒಂದೊಂದು ನಾವು ನೋಡಿದ ಹಾಗೆ ಅಲ್ಲಿ ನಿಮ್ಗೆ ಬರೋದು ಏನು, ಪಂಚಭೇದವೂ ಬರುತ್ತೆ, ತಾರತಮ್ಯವೂ ಬರುತ್ತೆ. ಬಿಕಾಸ್ ಯಾಕೆ ಇಲ್ಲಿ ಪಂಚಭೇದ ಹೇಗೆ ಬರುತ್ತೆ ಅಂದ್ರೆ, ಒಂದೊಂದು ದೇವತೆಯನ್ನ ಹಾಕಿದ್ದೀವಿ, ಬ್ರಹ್ಮ, ರುದ್ರ, ಇಂದ್ರ, ದಕ್ಷ, ಸೂರ್ಯ, ಮನು, ಇಕ್ಷ್ವಾಕು, ಭೀಷ್ಮಾಚಾರ್ಯರು, ಮಧ್ವಾಚಾರ್ಯರು, ದಾಸವರ್ಗ, ಗುರು ಪರಂಪರೆ ಇದು ಹಾಕಿದ್ದಾಗೆ ಇವರಿಗೆಲ್ಲರಿಗೇನು ಪ್ರಾಕೃತ ದೇಹ ಇದೆ. ಎಲ್ಲರಿಗೇನು ಬ್ರಹ್ಮನಿಂದ ಎಲ್ಲರಿಗೇನು ಪ್ರಾಕೃತ ದೇಹ ಇದೆ, ಪಂಚಭೂತದ ದೇಹ ಇದೆ ಇವರಿಗೆ. ಸೊ ಇದು ಅವರು ದಾಸರಾಗಿ ನಮ್ಮ ಪರಂಪರೆಯಲ್ಲಿ ಬಂದಾಗ ಅವ್ರಿಗೆ ಪಾರ್ಥಿವ ದೇಹವೂ ಇದೆ. ಆ ಮಣ್ಣ ಈ ಪಾರ್ಥಿವ ದೇಹ ಅಂದ್ರೆ ನಂತರ ಹುಟ್ಟಿ ಒಂದು ಗರ್ಭದಿಂದ ಹುಟ್ಟಿ ಬಂದು ಇದ್ದ ದೇಹವೂ ಅವ್ರಿಗೆ ಇದೆ. ಸೊ ಈ ದೇಹದಲ್ಲಿ ಈ ಜಡ ದೇಹ ಇದೆ, ಜಡ ದೇಹದಲ್ಲಿನೂ ವ್ಯತ್ಯಾಸಗಳು ಇರುತ್ತೆ. ದೇವತೆಗಳು ದೇಹವೇ ಬೇರೆ ಪ್ರಪೋರ್ಷನ್, ವಿಷಿಗಳ ಗಂಧರ್ವರ ದೇಹವೇ ಬೇರೆ ಪ್ರಪೋರ್ಷನ್ ಆಗಿರುತ್ತೆ. ಆಮೇಲೆ ಮನುಷ್ಯರಾಗಿ ಬರುವಾಗ ಆ ದೇಹವೇ ಬೇರೆ ಪ್ರಪೋರ್ಷನ್ಲಿ ಇರುತ್ತೆ. ಪಂಚಭೂತ ಅದನ್ನು ಪ್ರಪೋರ್ಷನ್ಲಿ ವ್ಯತ್ಯಾಸ ಆದ ಕಾರಣದಿಂದ ಆ ಜಡ ಜಡ ಭೇದ ಬರುತ್ತೆ, ಜೀವ ಜೀವ ಭೇದ ಬರುತ್ತೆ, ಜೀವ ಈಶ್ವರ ಇಸೋ ಪಂಚ ಭೇದ ಬರುತ್ತೆ, ಇದನ್ನೇನು ತಾರತಮ್ಯ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ವ್ಯತಿರೇಕ ಆಗುತ್ತೆ. ಇಲ್ಲಿ ಆವಿಷ್ಟನಾದಂತ ಒಂದೊಂದನೇನು ಆವಿಷ್ಟನಾದಂತ ಭಗವಂತ ಇದ್ದಾನಲ್ಲ ಅವನು ಏಕ ಒಬ್ಬನೇ. ಸೊ ಅನ್ವಯ ಆಗತ್ತೆ, ವ್ಯತಿರೇಕ ಆಗತ್ತೆ. ಇದನ್ನ ತಿಳ್ಕೊಂಡು ಅನ್ವಯ ವ್ಯತಿರೇಕ ತಿಳ್ಕೊಂಡು ಒಂದು ನಮಸ್ಕಾರ ಆ ನಾರಾಯಣನ, ಅದು ಒಬ್ಬ ಒಂದೊಂದು ತಾಯಿ ಎಂಬೋ ಒಂದು ಪ್ರತಿಮೆ, ತಂದೆ ಎಂಬುದು ಒಂದು ಪ್ರತಿಮೆ, ಗುರುಗಳು ಎಂಬುದು ಒಂದು ಪ್ರತಿಮೆ, ಅತಿಥಿಗಳು ಹಸಿವೆಯಿಂದ ಹಸಿದು ಬಂದವನಿಗೆ ಊಟ ಕೊಡಬೇಕು ಅಂತಾರೆ, ಅವನು ಒಂದು ಪ್ರತಿಮೆ. ಹಸಿವು ಎಂಬುದು ಆ ರೂಪದಲ್ಲಿ ಹಸಿದು ಬಂದಿರ್ತಾನಲ್ಲ ಅವನಲ್ಲಿ ಹೇಳ್ತಾರೆ ಹಸಿವು ಎಂಬುದು ಚುತ್ತಿ ಪಾಸ ಅಂಬೋದು ವಾಯುದೇವರ ಎರಡು ರೂಪಗಳು ಭಗವಂತ ಶಿಷ್ಟಿಯಾದಿಯಲ್ಲಿ ಕೊಟ್ಟಿದ್ದಾನೆ ಅಂತ. ಸೊ ಅದಕ್ಕೆ ನೈವೇದ್ಯ ಅಂತ, ಅದಕ್ಕೆ ಅವ್ರಿಗೆ ಭೋಜನ ಹಾಕೋದು ಅಂತ, ಅತಿಥಿ ಸತ್ಕಾರ ಅತಿಥಿ ಪೂಜೆ ಅದು ಮಾಡ್ತೀವಿ. ಸೊ ಹೀಗೆ ನಾವು ಮಾಡೋದು ಕಂಪ್ಲೀಟ್ ಆಗಿ ಇದೇ ಪೂಜೆ ಅಂತ ಆಗತ್ತೆ. ಈ ಚಿಂತನೆಯಿಂದ ನಾವು ಎಲ್ಲಿ ಹೊರಗೆ ಹೋದನೋ ಅಲ್ಲಿ ಮಾಡ್ಲಿಕ್ಕೆ ಷೋಡಶ ಉಪಚಾರ ಅರ್ಘ್ಯಪಾದಿ ಆಚಮನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದ ಚಿಂತನೆ ಎಂಬುದು ಥಾಟ್ ಪ್ರಾಸೆಸ್, ದೇವರು ಸೃಷ್ಟಿ ಮಾಡಿದ್ದ ಪ್ರತಿ ವಸ್ತುಗಳಲ್ಲಿನೂ ಪಂಚಭೇದ ತಾರತಮ್ಯ ನೋಡೋದು, ವ್ಯತಿರೇಕ ನೋಡೋದು, ದೇವರು ಸೇಮ್, ದೇವರಲ್ಲಿ ವ್ಯತ್ಯಾಸ ಇಲ್ಲ ನೋಡೋದು. ಇದು ಎಲ್ಲ ಕಡೆನೂ ಆಲ್ ದ ಟೈಮ್ ಮಾಡಬೇಕು, ಮಾಡ್ತಾ ಇದ್ದಾರೆ ದೇವತೆಗಳು, ಈ ಋಷಿಗಳು, ದಾಸವರ್ಗ ಗುರು ಪರಂಪರ ದಾಸರು ಇವರು ಎಲ್ಲರೂ ಮಾಡ್ತಾ ಇದ್ರು ಅಂತ ತಿಳಿದಾಗ ನಮ್ಗೆ ಒಂದಿವಸ ಒಮ್ಮೆ ಮಾಡ್ಲಿಕ್ಕೆನೆ ಅಬ್ಬಾ ಎಷ್ಟು ಚಿಂತನೆ ಅಂತ ಇರತ್ತೆ ನಮ್ಗೆ. ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾರಂದ್ರೆ ಅವ್ರ ಮೇಲೆ, ರಾಯರ ಮೇಲೆ, ಜಗನ್ನಾಥ ದಾಸರ ಮೇಲೆ ನಮ್ಗೆ ಭಕ್ತಿ ಇನ್ನೂ ಜಾಸ್ತಿ ಆಗತ್ತೆ. ಈ ಗುರುಭಕ್ತಿಯಿಂದ ದೇವರು ಪ್ರೀತನಾಗ್ತಾನೆ, ನಮಗೇನು ಅವರು ಆ ಶಕ್ತಿಯನ್ನ ಕೊಡ್ತಾರೆ. ಕೊಡ್ತಾರಂದ್ರೆ ನಮ್ಮ ನಮ್ಮ ಎಬಿಲಿಟಿಗೆ ಕಂಪೇರ್ ಟು, ನಾವು ಯಾವಾಗಲೂ ವಿ ಶುಡ್ ನಾಟ್ ಕಂಪೇರ್ ವಿತ್ ಅದರ್ಸ್, ಯಾವಾಗಲೂ ನಮ್ಮ ಜೊತೆಲೆ ನಮ್ಮನ್ನ ಕಂಪೇರ್, ವಾಟ್ ಐ ವಾಸ್ 1 year back, ವಾಟ್ ಐ ವಾಸ್ 5 years back, ವಾಟ್ ಐ ವಾಸ್ 10 years back, ವಾಟ್ ಐ ವಾಸ್ ಎಸ್ಟರ್ಡೇ, ವಾಟ್ ಐ ಆಮ್ ಟುಡೇ, ಎಲ್ಲದಲ್ಲಿನೂ ನಾನು ಪ್ರಾಗ್ರೆಸ್ ಆಗಿದ್ದೇನಾ ಅಂತ. ಅದು ಅದು ಇಫ್ ಯು ಸಿ ಯು ವಿಲ್ ಸಿ ದೇರ್ ಈಸ್ ಅನ್ ಇಂಪ್ರೂವ್ಮೆಂಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಯು ಹ್ಯಾವ್ ಟು ಇಂಪ್ರೂವ್. ಅಂಡ್ ದೇವರ ಚಿಂತನೆಯಲ್ಲಿ ನಾವು ಮಾಡುವಂಥ ಪೂಜೆಯಲ್ಲಿ ನಾವು ಮಾಡುವಂಥ ಕರ್ಮದಲ್ಲಿ ನೆನಪು ದೇವರದು ಬರ್ತಾ ಇದೆಯಾ ಅಂತ ನೋಡಿ. ಕಂಟಿನ್ಯೂಸ್ ಆಗಿ ಬರಲ್ಲ, ಒಮ್ಮೆನಾರು ನಿನ್ನೆಕ್ಕಿಂತ ಇವತ್ತು ಏನಾದ್ರು ಒಮ್ಮೆ, ಅದು ಇಟ್ ವಿಲ್ ನಾಟ್ ಕೀಪ್ ಆನ್ ಗೋಯಿಂಗ್. ಅದಕ್ಕೆ ಇವತ್ತು ಒಂದೊಂದು ವರ್ಷವಾಗಿ ತಕ್ಕೊಳ್ಳೋದು, ನಮ್ಮ ಜನ್ಮದಿನ ದೇವರಿಗೆ ಸಮರ್ಪಣೆ ಮಾಡೋದು, ಜನ್ಮ ನಕ್ಷತ್ರದಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಸಮರ್ಪಣೆ ಮಾಡುವಾಗ ಒಂದು ಒಂದು ಸೂರ್ಯನ ಒಂದು ಚಕ್ರ ಒಂದು ಗವಾಮಯ ಯಜ್ಞ ಅಂತ ಹೇಳ್ತಾರೆ. ಒಂದು ಗವಾಮಯ ಅಂತ ಕಿರಣಗಳು, ಕಿರಣ ಉಳ್ಳ ಸೂರ್ಯ ಒಂದು ಸರ್ಕಲ್ ಆಗ್ತಾನೆ, ಅದು ಒಂದು ಬರ್ತ್ಡೇ ಅಂತ ಆಗುತ್ತೆ. ಅಲ್ಲಿ ಮಾಡಿದ ಎಲ್ಲ ಕರ್ಮವೂ ಸಮರ್ಪಣೆ ಮಾಡ್ತೀವಿ. ಅದಕ್ಕೆ ಬರ್ತ್ಡೇ ದಿವಸ ನಾವು ದೇವರ ಪೂಜೆ ವಿಶೇಷವಾಗಿ ಮಾಡ್ತೀವಿ. ಆವಾಗ ನಮ್ಮನ್ನ ಇವತ್ತು ಮಾಡಿದ ಒಂದು ವರ್ಷದಲ್ಲಿ ಮಾಡಿದ ಎಲ್ಲವೂ ನಾನು ಇವತ್ತು ಚಿಂತನೆ ಮಾಡಿದ್ದೇನೋ, ನಿನ್ನ ನೆನಪು ಬಂತೋ ಇಲ್ಲವೋ, ಇವತ್ತು ನೆನಪು ಬರ್ತಾ ಇದೆ, ಎಲ್ಲವನ್ನು ಸ್ವೀಕಾರ ಮಾಡಂದ್ರೆ ಸ್ವೀಕಾರ ಮಾಡ್ತಾನೆ ದೇವರು. ಸೊ ಹೀಗೆ ವೇರ್ ಐ ವಾಸ್ ಲಾಸ್ಟ್ ಇಯರ್, ವೇರ್ ಐ ಆಮ್ ಟುಡೇ, ದೇವರ ನೆನಪು ಬಂತ, ದಟ್ ಈಸ್ ದ ಇಂಡಿಕೇಶನ್ ದಟ್ ವಿ ಆರ್ ಆನ್ ದ ರೈಟ್ ಪಾತ್ ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.